ಈ ತಿಂಗಳಿಗೆ ಇವತ್ತು ಕೊನೆ. ನಾಳೆಯಿಂದ ನಾನು ಚೂರು ಊರಿಗೆ ಹೋಗಬೇಕಾಗಿದೆ, ಸಾಗರಕ್ಕೆ. ನಮ್ಮ ಭಂಡಾರಕರ ಸ್ವಾಮಿಗಳು ಅಲ್ಲೇ ವಿದ್ಯಾಮಾನ್ಯರ ಆರಾಧನೆ ಮಾಡುತ್ತಾ ಇದ್ದಾರೆ. ಆ ಪ್ರಯುಕ್ತ ಉಪನ್ಯಾಸ ಇದೆ ಅಲ್ಲಿ ಭಾಗವತದ್ದು. ಅದಾದ ಮೇಲೆ ಫಲಿಮಾರಿಗೆ, ಅಲ್ಲಿಂದ ಉಡುಪಿಗೆ, ಅಲ್ಲಿಂದ ಮತ್ತು ನಾನು ಬರೋದು. ಬಂದ ಮೇಲೆ ಮತ್ತೂ ತಿರ್ಗಾ ಡೆಲ್ಲಿಗೆ ಹೋಗಬೇಕಾಗಿದೆ. ಎರಡು ದಿವಸ ಅಲ್ಲಿ ಪ್ರವಚನ, ಅವರು ತುಂಬ ದಿನದಿಂದ ಕೇಳ್ತಾ ಇದ್ದಾರೆ, ಅಲ್ಲಿ ಹೋಗಬೇಕಾಗಿದೆ. ಮತ್ತು ಬಂದ ಮೇಲೆ ಕೆಲವೆಲ್ಲ ಕಾರ್ಯಕ್ರಮ. ಒಟ್ಟಾರೆ ಯಾವತ್ತು ಶುರು ಅಂತ ಕೇಳ್ತೀರಾ? 8ನೇ ತಾರೀಕು ಶುರು, ಮೇ 8ರಿಂದ ಅಷ್ಟರವರೆಗೆ ನಿಮ್ಗೆ ಹಾಲಿಡೇಸ್, ಸಮ್ಮರ್ ಹಾಲಿಡೇಸ್. ಒಳ್ಳೆ ಚೆನ್ನಾಗಿ ಮನೆಯಲ್ಲಿ ಕೂತು ಅಲ್ಲ ಅಥವಾ ಇಲ್ಲೇ ಸೇರಿ ಚರ್ಚೆ ಮಾಡ್ಬೋದು. ಎಲ್ಲ ಯಾವ್ದು ಸುಳಾದೆ ನೋಡ್ಕೊಂಡಿದ್ದೀರಿ, ಎಲ್ಲ ನೋಡ್ಕೊಳ್ಬೋದು. ವಾಟ್ಸಪ್ಪಲ್ಲಿ ಬರುತ್ತೆ, ನಾನು ಎಲ್ಲಿದ್ರು ಎಲ್ಲಿ ಪ್ರವಚನ ಮಾಡಿದ್ರು ಅದು ನಿಮಗೆ ವಾಟ್ಸಪ್ಪಲ್ಲಿ ನಿಮ್ಗೆ ಕೈ ಸೇರ್ತಾ ಇರುತ್ತೆ. ಇಲ್ಲಿ ಮಾತ್ರ ಸದ್ಯಕ್ಕೆ ಪ್ರವಚನ ಇವತ್ತಿಗೆ ನಿಲ್ಲುತ್ತೆ. ಮತ್ತು ತಿರುಗಿ 179 ಪೇಜ್ 74ನೇ ಸುಳಾದಿ. ಭಗವದ್ಭಕ್ತರು ಅಂದರೆ ಹೇಗಿರ್ತಾರೆ, ಅವರ ಲಕ್ಷಣಗಳೇನು, ಅನೇಕ ಧರ್ಮಗಳೇನು ನಾವು ಮಾಡಬೇಕಾಗಿದ್ದು. ಭಗವದ್ಭಕ್ತರು ಅಂದರೆ ನಾವೆಲ್ಲ ಅಂದ್ಕೊಂಡು ಯಾರ್ದೋ ಇದು ಅಂತ ಅಂದ್ಕೋಬೇಡಿ, ನಮ್ಮ ಕುರಿತು ಹೇಳ್ತಾ ಇದ್ದಾರೆ. ನಾವಾಗಲೇಬೇಕು, ನಾವೇ ಭಗವದ್ಭಕ್ತರಾಗಬೇಕು. ಇನ್ನೆಷ್ಟು ಕಾಲ ಸುಮ್ಮನೆ ತಿರುಗಿದ್ದು ತಿಂದಿದ್ದು ಸಾಕಲ್ವಾ? ಇನ್ನಾದರೂ ಹರಿಯ ಸ್ಮರಣೆಯಲ್ಲಿ ಜೀವನವನ್ನು ಕಳೆಯೋಣ. ಅದಕ್ಕೆ ಹೇಳುತ್ತಾರೆ, ದುರ್ಲಭವಿದು ಕಾಣೋ ಎಲ್ಲರಿಗೆ ದೊರಕೋದಲ್ಲವಲ್ಲವೋ ಶ್ರೀವಲ್ಲಭನ ಭಜನೆ. ಶ್ರೀಹರಿಯ ಭಜನೆ ಎಲ್ಲರಿಗೆ ದೊರಕುವುದಲ್ಲವೋ? ಯಾಕ್ರಿ ಎಲ್ಲಿ ಗುಂಪು ಗುಂಪಾಗಿ ಭಜನೆ ಮಾಡ್ತೀವಲ್ಲ ಅಂದರೆ ಭಜನಾ ಶಬ್ದಕ್ಕೆ ಅರ್ಥ ಗೊತ್ತಾ ಅಂದು. ಭಜನೆ ಅಂದರೆ ಇಷ್ಟಿರಬೇಕು. ಏನೇನು ಈ ಪಟ್ಟಿ ಕೊಡ್ತಾ ಇದ್ದೀವಿ, ಈ ಪಟ್ಟಿ ನಿಮ್ಮಲ್ಲಿದೆಯಾ? ಅದರ ಪೂರ್ವಕವಾಗಿ ಶ್ರೀಹರಿಯ ಶರಣಾಗತರಾಗಬೇಕು. ಶರಣಾಗತರು ಅಂದರೆ ನೀನು ಬಿಟ್ಟರೆ ನಮಗೆ ಬೇರೊಂದು ಗತಿ ಇಲ್ಲ ಅಂತ ದೃಢವಾಗಿ ನಂಬಬೇಕು. ನೀನೇ ಸ್ವತಂತ್ರ, ನಾವು ಅಸ್ವತಂತ್ರರು ಅಂತ ಚೆನ್ನಾಗಿ ಮನಮುಟ್ಟಿ ಒಳಗೆ ಝಳುಪಿಸಿ ತಿಳಿಯಬೇಕು. ಜೊತೆಗೆ ಶ್ರೀಹರಿಯ ನಾಮೋಚ್ಚಾರಣೆ ನೀವು ತಾಳ ಹಾಕಿ ಹೇಳ್ತೀರಾ, ಏನು ಹೇಳ್ತೀರಾ ಹೇಳಬೇಕು. ಜೊತೆಗೆ ಒಳಗೆ ಈ ಲಕ್ಷಣಗಳಿರಬೇಕು ಅಂತ ವಿಜಯದಾಸರು ಹೇಳ್ತಾರೆ. ದುರ್ಲಭವಿದು ಕಾಣೋ ಎಲ್ಲರಿಗೆ ದೊರಕೋದಲ್ಲವಲ್ಲವೋ ಶ್ರೀವಲ್ಲಭನ ಭಜನೆ. ಇನ್ನು ಹೇಳ್ತಾರೆ, ಗೆಲ್ಲಬೇಕು ಕಾಮನ್ನ. ಕಾಮನ್ನ ಅಂದರೆ ಕಾಮಸರಿ ಅಂದರೆ ನಾನಾ ರೀತಿಯಾದ ಆಸೆ ಗೆಲ್ಲಬೇಕು. ಎಲ್ಲಿ ನೋಡಿದ್ರೂ ನಮಗೆ ಆಸೆ ಆಸೆ ಆಸೆ, ಎಲ್ಲ ರೀತಿಯ ಆಸೆ ಇರುತ್ತೆ. ಹಾ, ಗೆಲ್ಲಬೇಕು ಕಾಮನ್ನ, ನಿಲ್ಲಿಸಬೇಕು ಮನ ಮೆಲ್ಲ ಮೆಲ್ಲನೆ ವಿನಯದಲ್ಲಿ ನಿರಂತರ. ನಿರಂತರ ದೇವರಲ್ಲಿ ನಿಲ್ಲಿಸಬೇಕಂತೆ, ಇದೇ ಸಾಧನೆ. ಏನಕೇನ ಮಿಷೇಣ ಸಂತತ ಮಾದರೇಣ ಮನೋಗತಿ ಶ್ರೀಹರೇಶ್ಚರಣಾಬ್ಜಯೋ ಇದಮೇವ ಸಾಧನ ಮೀರಿತಂ. ನಮ್ಮ ಹೃದಯಾರವಿಂದದಲ್ಲಿ ಇರತಕ್ಕಂಥ ಶ್ರೀಹರಿಯ ಪಾದಾರವಿಂದದಲ್ಲಿ ಸದಾ ಮನಸ್ಸಿಡೋದೇ ಸಾಧನೆ, ಅದಕ್ಕಿಂತಿನ್ನಿಲ್ಲ. ಆ ಮನಸ್ಸು ನಿರಂತರ ಇಡಬೇಕು. ಹೇಗೆ? ವಿನಯದಲ್ಲಿ ಶ್ರೀಹರಿಯೇ ನನಗೆ ಸ್ವಾಮಿ ಅಂದರೆ ಅವನು ನಡೆಸಿದರೆ ನಡೆವೇ ನುಡಿಸಿದರೆ ನುಡಿವೆ, ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ. ಇಷ್ಟು ಅವನ ಕುರಿತು ತಿಳಿಯಬೇಕು. ನಿಲ್ಲಿಸಬೇಕು ಮನ ವಿನಯದಲ್ಲಿ ನಿರಂತರ, ಅಂದರೆ ಸದಾ ನಿಲ್ಲಿಸಬೇಕು. ನಿಲ್ಲಿಸ್ತೀರಾ ಎಲ್ಲಿ? ನಿರಂತರ ಅಂದರೆ ಅರ್ಥ ಗೊತ್ತಾ? ಬೆಳಿಗ್ಗಿಂದ ರಾತ್ರಿ ಮಲಗೋ ಪರ್ಯಂತ, ಎಚ್ಚರ ಆದಾಗಲಿಂದ ಮಲಗೋ ಪರ್ಯಂತ ಏನೇ ಕೆಲಸಗಳಾಗ್ತಾ ಇದ್ರೂ ಮನಸ್ಸು ಒಂದು ಕಡೆ ದೇವರನ್ನೇ, ಅಂದರೆ ದೇವರನ್ನೇ ಚಿಂತನೆ ಮಾಡುತ್ತಾ ಇದ್ರೆ ಕೆಲಸ ಹಾಳಾಗತ್ತಲ್ಲ. ಅಂದರೆ ದೇವರನ್ನೇ ಚಿಂತಿಸುವ ಕ್ರಮ ಹೇಗೆ ಗೊತ್ತಾ? ಅಡಿಗೆ ಮಾಡುತ್ತಾ ಸುಳಾದು ಹೇಳುತ್ತಾ ತಲೆಯಲ್ಲಿ ಇಡೋದಲ್ಲ, ಆ ಅಡಿಗೆಯಲ್ಲೇ ದೇವರನ್ನ ಕಾಣೋದು. ಪಾತ್ರೆಗಳಲ್ಲಿ ಪದಾರ್ಥಗಳಲ್ಲಿ ಮಾಡುವ ಕಾರ್ಯದಲ್ಲಿ, ಹೀಗೆ ಬೆಳಿಗ್ಗಿನಿಂದ ರಾತ್ರಿ ಪರ್ಯಂತ ನಾನಾ ಕಾರ್ಯಗಳು ಮಾಡುತ್ತಾ ಇದ್ದರೆ ಆ ಕಾರ್ಯಗಳೊಳಗೆ ಪದಾರ್ಥಗಳೊಳಗೆ ಇಂದ್ರಿಯಗಳೊಳಗೆ ಎಡಬಿಡದೆ ದೇವರನ್ನ ನೆನೆಯುತ್ತ ಕೆಲಸ ಆಗಬೇಕು. ಬೆಳಿಗ್ಗಿಂದ ರಾತ್ರಿ ಆದ ಮೇಲೆ ಸ್ವಲ್ಪ ಹೊತ್ತು ಕೂತು ಮಧ್ಯೆ ಕೊಡಬೇಕು, ಇಲ್ಲಾಂದ್ರೆ ಆಗಲ್ಲ. ಮಧ್ಯೆ ಸ್ವಲ್ಪ ನಿಂತು ಬೆಳಿಗ್ಗಿಂದ ಇಷ್ಟರವರೆಗೆ ಎಷ್ಟು ಸ್ಮರಣೆ ಮಾಡಿದೆ, ಯಾವ ಯಾವ ಕಾರ್ಯ ಆಯಿತು, ಎದ್ದದ್ದು ಕೂತದ್ದು ನಿಂತದ್ದು ಮಲಗಿದ್ದು ಏನ್ ಮಾತಾಡಿದ್ದು ಏನೇನಿದೆ, ಆಯಾ ಕೆಲಸಗಳಲ್ಲಿ ದೇವರ ಸ್ಮರಣೆ ಬಂತಾ ಇಲ್ಲ? ಯಾವಾಗ? ಬೆಳಿಗ್ಗೊಮ್ಮೆ ಸ್ಮರಣೆ ಮಾಡಬೇಕು, ನಿರಂತರ ಮಾಡುತ್ತಾ ಇರಬೇಕು. ಗಂಟೆಗೊಮ್ಮೆ ಚೂರು ನಿಂತು ಬಂತಾ ಇಲ್ಲ ದೇವರ ಸ್ಮರಣೆ ಅಂತ ನೋಡಬೇಕು. ಹೊರಟೋಗಿರುತ್ತೆ, ಮತ್ತ ಹಿಡಿದು ನೆನಪಿನಿಂದ ಅಲಾರಾಮ್ ಇಟ್ಟುಕೊಂಡು ಹೇಳ್ತೀವಲ್ಲ, ಆ ಥರ ಅಭ್ಯಾಸ ಮಾಡುತ್ತಾ ಬರಬೇಕು. ಮೊದಲು ಅಪ ಅನಿಸ್ಬಿಡ್ತಾ ಇರುತ್ತೆ, ದೇವರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು, ನಾವು ಉಪವಾಸ ಬಿದ್ದಿರ್ಬೋದು, ಎಲ್ಲಾ ಕಾರ್ಯಕ್ರಮ ಮಾಡಬಹುದು, ಮನಸ್ಸು ಅವನಲ್ಲೇ ಇಡಬೇಕೆಂಬುದು ಬಹಳ ಕಷ್ಟ. ಬೇಕಾದ್ರೆ ಇಟ್ಟು ನೋಡಿ ನನ್ನ ಮಾತು ಎಂತ ಅದು ಸರಿಯೋಲ್ಲೋ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಮನಸ್ಸು ದೇವರಲ್ಲೇ ಇಟ್ಟು ಎಲ್ಲ ಕೆಲಸ ಮಾಡುವುದು ಬಹಳ ಕಷ್ಟ. ದೇವರ ಪಾದ ಹಿಡಿದು ಪ್ರಯತ್ನ ಮಾಡಿದವ ಬಹಳ ಸುಲಭ. ಸ್ವಾಮಿ ಕರುಣೆ ಆಗುತ್ತೆ. ಇಷ್ಟು ಬೇಕು, ಛಲ ಬೇಕು, ಆಗಿಲ್ಲ ಅಂದ್ರೆ ದುಃಖ ಬೇಕು, ತೀವ್ರ ಪ್ರಯತ್ನ ಬೇಕು. ಅವಾಗ ಹೇಳುತ್ತಾರೆ ಮನ ನಿಲ್ಲಿಸಬೇಕು. ಮನ ಹೇಗೆ ಒಮ್ಮಲೆ ನಿಲ್ಲಲ್ಲ, ಸೆಡ್ದು ಕೂತಿದೆ ಇವಾಗ. ಮೆಲ್ಲ ಮೆಲ್ಲನೆ ವಿನಯದಲ್ಲಿ ನಿರಂತರ, ಇದು ಮಾಡೋ ಕಾಲಕ್ಕೆ ಏನ್ ಬರುತ್ತೆ ಹೇಳಿ? ಮಾಡಿದ್ದೀರಾ? ಮಾಡಿಲ್ಲ ಸರಿ. ದಿನಾಗೂ ನಿತ್ಯ ಆದಷ್ಟು ದೇವರ ಸ್ಮರಣೆ ಮಾಡಿ 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 ಮಾಡ್ತಾ ಇದ್ದೀರಾ ಇಲ್ವಾ? ಶುರುವಿನ ಮಾಡಿಲ್ಲ. ಶುರು ಮಾಡಿದ್ರೆ ಒಂದು ಬರುತ್ತೆ, ಏನು? ಸಿಟ್ಟು. ದೇವರ ಚಿಂತನೆ ಹೆಚ್ಚು ನೀವು ಮಾಡಲಿಕ್ಕೆ ಹೋದಾಗ ಸರ್ವಂತ ಬರೋದೇ ಸಿಟ್ಟು. ಯಾಕೆ? ದೇವರ ಕಡೆ ಮನಸ್ಸಿಡ್ಲಿಕ್ಕೆ ಹೋಗ್ತಾ ಇರ್ತೀವಿ, ಆದರೆ ಆ ಟೆಕ್ನಿಕ್ ಗೊತ್ತಿರಲ್ಲ. ದೇವರಲ್ಲೇ ಇಡ್ಲಿಕ್ಕೆ ಹೋದಾಗ ಯಾರೋ ಒಬ್ರು ಏನ್ರಿ ಅಂತ ಮಾತಾಡಿಸ್ತಾರೆ, ಸರ್ವಂತ ಸಿಟ್ಟು ಬರುತ್ತೆ, ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾರೆ ಎಲ್ಲರೂ ಅಂತ. ಅದು ಮನೆಯಾಗಿನವರಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಹೌದಾ? ಮನೆಯಲ್ಲಿ ಅವತ್ತೇ ಹೆಚ್ಚು ಕರೀತಾರೆ, ಅದು ಕೊಡು ಇದು ಕೊಡು ಇದು ಮಾಡು ಅದು ಮಾಡು ಅಂಥೇಳಿ. ಅವತ್ತ ನಮಗ ದೇವರ ಸ್ಮರಣೆ ಮಾಡಬೇಕು ಅಂತಿರುತ್ತೆ, ಒಂದೇ ಮೈ ಎಲ್ಲ ಖಾರದ ಪುಡಿ ಹಚ್ಚಿದಂತೆ ಉರಿತಾ ಇರುತ್ತೆ, ಎಲ್ಲ ನನ್ನೇ ಕರೀತಾರೆ ಅಂತ. ಹಾಗಾಗಬಾರ್ದು. ಅದಕ್ಕೆ ಹೇಳ್ತಾರೆ ಕೊಲ್ಲಬೇಕು ಕೋಪವ ಕೊಲ್ಲಬೇಕಂತ. ಅವಾಗ ಏನ್ ಮಾಡಬೇಕು ಅಂದ್ರೆ, ಓ ಸ್ವಾಮಿ, ನಾನು ಒಂದು ಕಡೆ ಕೂತು ಸ್ಮರಣೆ ಮಾಡುವುದು ನಿನಗೆ ಇಷ್ಟ ಇಲ್ಲ, ಇವರ ಮೂಲಕ ತುಂಬಾ ಕರೆಸ್ತಾ ಇದ್ದೀಯಾ, ಅದು ಕೊಡು ಇದು ಕೊಡು ಅಂತ, ಅಲ್ಲಲ್ಲೇ ನಿನ್ನ ನೋಡುವುದೇ ನಿನಗಿಷ್ಟ ಅಂತ ಅಲ್ಲೇ ಹೋಗಬೇಕು, ಸಿಟ್ಟು ಬರಬಾರ್ದು. ಕಷ್ಟ ಅಲ್ವಾ? ಸರ್ ಅಂತ ಬಂದ್ಬಿಟ್ಟಿರುತ್ತೆ ಸಿಟ್ಟು. ನನಗಂತೂ ಬರುತ್ತಪ್ಪ, ನಿಮ್ಗೆ ಬರುತ್ತೋ ಇಲ್ಲಿ ಗೊತ್ತಿಲ್ಲ, ಬಹಳ ಸಿಟ್ಟು ಬರುತ್ತೆ ನನಗೆ. ಯಾರಾದ್ರೂ ಕರೆದ್ರೆ ಸರ್ ಕಡತಾರೆ. ಕೊಲ್ಲಬೇಕು ಕೋಪವ ಚಲ್ಲಬೇಕು ದುರಾಸೆ, ಒಲ್ಲೆನೆಂದನಬೇಕು ಹೊಲ್ಲ ಇಂದ್ರಿಯಂಗಳ ಕಲ್ಲಾಗಬೇಕು, ಹರಿಗೆ ಸಲ್ಲದ ಮಾನವರಿಗೆ ಬಿಲ್ಲಾಗಬೇಕು. ಅಂದ್ರೆ ಶಬ್ದಗಳು ಚೆನ್ನಾಗಿ ನೋಡ್ಕೋಬೇಕು. ಕೋಪವ ಚಲ್ಲಬೇಕು, ದುರಾಸೆ ಒಲ್ಲೆನೆಂದೆನಬೇಕು. ದುರಾಸೆ ಬೇಡ. ನಾವು ದುರಾಸೆ ಯಾವುದರಲ್ಲಿ ಪಡ್ತೀವಿ? ದೇವರ ಜ್ಞಾನ ಹೆಚ್ಚು ಬೇಕು ಎಂಬ ಆಸೆ ಪಡ್ತೀವ? ಇಲ್ಲ, ಇದ್ದಷ್ಟು ಸಾಕು, ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀವಿ ಅಲ್ವಾ. ದೇವರ ಜ್ಞಾನ ಸಾಕು ಬಿಡಪ್ಪ, ಇದಕ್ಕಂತ ಏನು ಅಪರೋಕ್ಷ ಈ ಜನ್ಮದಲ್ಲಿ ಆಗುತ್ತಾ ಏನಾದರೂ, ಯಾವಾಗ ಆಗುತ್ತೋ ಏನೋ, ಆಗುತ್ತೋ ಇಲ್ವೋ, ಸುಮ್ಮನೆ ಒಣಾ ಪ್ರಯತ್ನ, ಏನೋ ಒಂದು ಗಂಟೆ ಮಾಡಿಬಿಡೋಣ ಅಷ್ಟೇ. ನಾವು ನಿತ್ಯ ತೃಪ್ತರು ಯಾವುದು ಜ್ಞಾನ ವಿಷಯದಲ್ಲಿ, ಭಕ್ತಿ ವಿಷಯದಲ್ಲಿ, ವೈರಾಗ್ಯ ವಿಷಯದಲ್ಲಿ ನಿತ್ಯ ತೃಪ್ತರು ಅಂತಾರಲ್ಲ, ಆ ಥರ ಇರ್ತೀವಿ ನಾವು. ಅದು ಕಡಿದ್ರೆ ಇನ್ನು ದುರಾಸೆ ಯಾವ ವಿಷಯದಲ್ಲಿ? ದುಡ್ಡು, ನಾನಾ ಪದಾರ್ಥಗಳು, ಆದ ಮೇಲೆ ನಾನಾ ಸ್ಥಳ, ವ್ಯಕ್ತಿಗಳು, ಇದೆಲ್ಲದರ ಮೇಲೆ ದುರಾಸೆ ಜಾಸ್ತಿ ಇರುತ್ತೆ ಅಂತ ಕೇಳ್ತಾರೆ. ದುರಾಸೆ ಒಲ್ಲೆನೆಂದೆನಬೇಕು. ಯಾಕೆ ದುರಾಸೆ ಇದ್ರೆ ಏನಂತೆ? ದುರಾಸೆ ಅಂದ್ರೆ ಏನು ಗೊತ್ತಾ? ಆಸೆ ಅಂದ್ರೆ ಏನು? ದುರಾಸೆ ಅಂದ್ರೆ ಏನು? ಆಸೆ ಅಂದ್ರೆ ವಸ್ತು ಬೇಕೆಂಬ ಅಪೇಕ್ಷಾ ಆಸೆ, ಅದು ತಪ್ಪಿಲ್ಲ. ಎಷ್ಟು ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಆಸೆ, ಅಡ್ಡಿ ಇಲ್ಲ. ದುರಾಸೆ ಅಂದರೆ ಬದುಕಲಿಕ್ಕೆ ಎಷ್ಟು ಬೇಕೋ ಇದ್ದ ಮೇಲೂ ಇನ್ನಾಬೇಕೆಂಬ ಆಸೆ, ದುರಾಸೆ. ಇನ್ನೊಂದು ಚೂರಿದ್ದ ಚೆನ್ನಾಗಿರುತ್ತೆ ಅಂತ ಮಾಡು. ಹಾಗಲ್ಲದೆ ನಿಜವಾದ ದುರಾಸೆಯ ಲಕ್ಷಣ ಏನು ಅಂದರೆ ಹೇಳ್ತಾರೆ, ದೇವರ ಎಚ್ಚರವಿಲ್ಲದೆ ಕೊಡೋದು ಅವನೇ, ತಗೊಳ್ಳೋದು ಅವನೇ, ಅವನೇ ಕೊಡತಾ ಇರೋ ಕಾಲಕ್ಕೆ ಹೆಚ್ಚಿಗೆ ಕೇಳೋದು ಬೇಡ, ಅದು ನನಗೆ ಮೋಸ ಮಾಡುತ್ತೆ ಅಂತ ಎಚ್ಚರವಿಲ್ಲದೆ ಪದಾರ್ಥಗಳನ್ನ ವ್ಯಕ್ತಿಗಳನ್ನ ಬಯಸೋದೇ ದುರಾಸೆ. ಇನ್ನಾ ಸರಿಯಾಗಿ ಹೇಳಬೇಕಾದ್ರೆ ಪದಾರ್ಥಗಳ ಮೇಲೆ ವ್ಯಕ್ತಿಗಳ ಮೇಲೆ ಒಡೆತನಕ್ಕಾಗಿ ಹೊಡೆದಾಟ, ಇದು ನಂದಾಗಬೇಕು ನಂದಾಗಬೇಕು ನಂದಾಗಬೇಕೆಂಬ ಹಂಬಲ ದುರಾಸೆ. ಇರಲಿ, ತಪ್ಪೇನು? ನಂದು ಅಂತ ಮಾಡಿಕೊಳ್ಳೋಣ ಅಂತ ಪ್ರಯತ್ನದಲ್ಲಿ ತಪ್ಪೇನು ಅಂದ್ರೆ, ನಮ್ದು ಅಂತ ಆಗೋದೇ ಇಲ್ಲ, ಎಲ್ಲ ಅವಂದೇ. ಯಾವಾಗೂ ಎಲ್ಲವೂ ಅವನದ್ದೇ ಆದಾಗ ನಮ್ದು ಅಂತ ಮಾಡಿಕೊಳ್ಳಿಕ್ಕೆ ನೋಡಿದ್ರೆ ತಪ್ಪಲ್ವೇ? ಎಲ್ಲ ಅವನಿಸುತ್ತೆ ಅಲ್ಲ, ನಮ್ಮ ಹೆಂಡತಿ ಮಕ್ಕಳು ಅವನ ಸೊತ್ತೆ, ನಂದಲ್ಲ. ಅವನಿಟ್ಟರೆ ಇರ್ತಾರೆ, ಇಲ್ಲದಿದ್ರೆ ಇಲ್ಲ, ಹೊರಡ್ತಾರೆ. ನಾನೂ ಅಷ್ಟೇ, ದೇವರು ಇಟ್ಟರೆ ಇರ್ತೀವಿ, ಇಲ್ಲದಿದ್ರೆ ಇಲ್ಲ. ಅಂಥ ಕಾಲಕ್ಕೆ ಎಲ್ಲ ಯಾವಾಗಲೂ ಅವನ ಅಧೀನವೇ ಆಗಿರುವಾಗ ನನ್ನ ಅಧೀನವಾಗಿರಬೇಕೆಂಬ ಪ್ರಯತ್ನವೇ ದುರಾಸೆ. ದುರಾಸೆ ಒಲ್ಲೆನೆಂದೆನಬೇಕು. ಸರಿ, ಇಲ್ಲಿ ಬಿಡ್ರಿ, ದುರಾಸೆ ಇದ್ರೆ ಏನಾಯ್ತಂತೆ? ದುಃಖ ಕಟ್ಟಿಟ್ಟ ಬುತ್ತಿ. ಯಾಕೆ? ಯಾವುದು ನಮ್ಮದಲ್ಲವೋ, ದೇವರ ಅಪ್ಪಣೆಯಿಂದ ಬಂತು ಅಂತ ತಿಳ್ಕೊಂಡ್ರೆ ಅಡ್ಡಿ ಇಲ್ಲ, ನಾನಾಗಿ ಇದರ ಮೇಲೆ ಹಿಡಿತ ಸಂಪಾದನೆ ಮಾಡುತ್ತೇನೆ ಅಂತ ನೋಡುತ್ತೀರಾ? ದುಃಖ ಕಟ್ಟಿಟ್ಟ ಬುತ್ತಿ. ಸ್ವಾಮಿ ಬಿಡಿಸೇ ಬಿಡುತ್ತಾನೆ ನಮ್ಮ ಕರ್ಮಾನುಸಾರ. ಅವಾಗೇನಾಗುತ್ತೆ? ದುಃಖ ದುಃಖ ದುಃಖ. ದುರಾಸೆ ಒಲ್ಲೆನೆಂದೆನಬೇಕು. ಇನ್ನ ಹೊಲ್ಲೆ ಇಂದ್ರಿಯಂಗಳ ಕಲ್ಲಾಗಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ, ದುರಾಸೆ ಒಲ್ಲೆನೆಂದೆನಬೇಕು, ಹೊಲ್ಲೆ ಇಂದ್ರಿಯಂಗಳ ಒಲ್ಲೆನೆಂದೆನಬೇಕು. ಇಂದ್ರಿಯಂಗಳ ಹೊಲ್ಲೆ ಒಲ್ಲೆನೆಂದೆನಬೇಕು. ಇಂದ್ರಿಯಂಗಳ ಹೊಲ್ಲೆ ಅಂದರೆ ಇಂದ್ರಿಯಂಗಳು ದೇವರ ಪ್ರೀತಿಯಾದ ಮಾರ್ಗದಲ್ಲಿ ಅಲ್ಲದೆ ಬೇರೊಂದು ಮಾರ್ಗದಲ್ಲಿ ತಿರುಗೋದು ಬೇಡ ಅನ್ನಬೇಕು. ಹೌದಲ್ವಾ? ದೇವರಿಗೆ ಪ್ರೀತಿಕರವಾದ ಶಾಸ್ತ್ರದಲ್ಲಿ ಏನು ಹೇಳಿದ್ದಾನೆ ಸ್ವಾಮಿ, ಆ ರೀತಿಯಲ್ಲಿ ಅಲ್ಲದೆ ಬೇರೆ ಕಡೆ ಮನಸ್ಸು ಹೋಗ್ತಾ ಇದ್ರೆ ಬೇಡ ಅಂತ. ಅದನ್ನು ಇಂದ್ರಿಯಂಗಳ ಹೊಲ್ಲೆ, ಹೊಲ್ಲೆನ ತಪ್ಪು, ಅದನ್ನು ಒಲ್ಲೆನೆಂದೆನಬೇಕು. ಇನ್ನ ಹೇಳ್ತಾ ಇದ್ದಾರೆ, ಹರಿಗೆ ಸಲ್ಲದ ಮಾನವರಿಗೆ ಕಲ್ಲಾಗಬೇಕು. ದೇವರ ಶರಣಾಗತರಾಗದೇ ಇರುವಂತಹ ಜನರಿಗೆ ನಾವು ಹೇಗಿರಬೇಕು ಅಂದರೆ ಕಲ್ಲಾಗಬೇಕು. ಕಲ್ಲು ಹೇಗಿರುತ್ತೆ? ನಾವು ಏನು ಹೇಳಿದ್ರು ಕೇಳಲ್ಲ, ಏನು ಮಾಡು ಅಂದ್ರೆ ಮಾಡಲ್ಲ. ಅಪ್ಪ ಕೊನೆಗೆ ಅಂತೀವಲ್ಲ ಬರೀ ಕಲ್ಲು ಅಂದು ಹೋಗ್ತಾ ಇರ್ತೀವಿ ಕೆಲವರನ್ನ. ಹಾಗೆ ನಾವಾಗಬೇಕಂತೆ. ಯಾರು ಭಗವದ್ ಭಕ್ತರಲ್ಲ ಅಂಥವ್ರು ಏನು ಹೇಳಿದ್ರು ಮಾತಾಡಬಾರ್ದು, ಅವರು ನಮ್ಗೆ ಮಾತಾಡಿಸಿದ್ರು ಮಾತಾಡಬಾರ್ದು, ಹಾಗೇ ಹೋಗ್ತಾ ಇರ್ಬೇಕಂತ ಅವ್ರು. ಕೊನೆಗೆ ಅವನಿಗೆ ಸಾಕಾಗಿ ಇಚ್ಛೆ ಈ ವ್ಯಕ್ತಿಯನ್ನು ಮಾತಾಡಿಸಬಾರ್ದು ಅಂತ ಹೋಗ್ಬೇಕು ಅವರು. ಹಾಗಿರ್ಬೇಕಂತೆ. ಹರಿಗೆ ಸಲ್ಲದ ಮಾನವರಿಗೆ ಕಲ್ಲಾಗಬೇಕು. ಮತ್ತೆ ಹರಿಗೆ ಸಲ್ಲಿದ ಸುಜನರಿಗೆ ಬಿಲ್ಲಾಗಬೇಕು. ಬಿಲ್ಲಿನಂತೆ ಬಗ್ಗಿರಬೇಕಂತೆ. ಯಾರು ಭಗವದ್ ಭಕ್ತರಿರ್ತಾರೆ ಅವರ ಪಾದಕ್ಕೆ ನಾವು ಬಾಗಬೇಕು. ನೋಡಿ ಈ ಮಾತು ವಿಜಯದಾಸರು ಹೇಳುತ್ತಾ ಇದ್ದಾರೆ ಅಂದ್ರೆ ನಮ್ಮಲ್ಲಿ ಇಲ್ಲ ಅಂತರ್ಥ. ಹೌದಾ ಅಲ್ಲ ನೋಡಿ. ಸಾಮಾನ್ಯವಾಗಿ ಯಾರು ಒಳ್ಳೆ ಬ್ರಾಹ್ಮಣರೆಲ್ಲ ಬಂದರು, ಒಂದು 10 ಜನ ಪಂಡಿತರು 20 ಜನ ಪಂಡಿತರು ಒಂದು ಕಡೆ ಬಂದರು. ಮಾಮೂಲು ಬ್ರಾಹ್ಮಣರು ಅಂದರೆ ಚುಕ ಇಟ್ಕೊಂಡ ಪಂಡಿತರು ಬಂದರು, ಇಲ್ಲ ನಾರ್ಮಲ್ ಆಗಿರೋರು ಬಂದರು. ಎಲ್ಲ ಬ್ರಾಹ್ಮಣರಿದ್ರಪ್ಪ. ನಾವು ಯಾರಿಗೆ ನಮಸ್ಕಾರ ಮಾಡ್ತೀವಿ? ಗೊತ್ತಿದ್ದವರಿಗೆ ಮಾತ್ರ ನಮಸ್ಕಾರ. ಅದು ಬಹಳ ಗೊತ್ತಿದ್ದವರಿಗೆ ಮಾತ್ರ ನಮಸ್ಕಾರ. ಎಲ್ಲರಿದ್ರೆ ಅವರಿಗೆ ಮಾತ್ರ ಹೋಗಿ ಠಕ್ ಅಂತ ತಲೆ ಮಾಡಿ ನಮಸ್ಕಾರ ಮಾಡಿ ಮತ್ತೆ ಪಕ್ಕಕ್ಕೆ ನೋಡಿದ ಅವ್ರಿಗೆ ಇಲ್ಲಿ ಮಾಡಬೇಕಾಗತ್ತೋ ಅಂತ ಸೀರಿಯಸ್ ಆಗಿ ಬಂದ್ಬಿಡ್ತಾ ಇರ್ತದೆ. ಹೌದಾ ಅಲ್ವ? ನಾ ಇದ್ದ ಮಾತು ಹೇಳಿದ್ನಾಗ. ಅದರಲ್ಲೂ ಕೂಡ ನಮಸ್ಕಾರದಲ್ಲೂ ತುಂಬಾ ವೈವಿಧ್ಯಗಳಿವೆ, ತುಂಬಾ ವೈವಿಧ್ಯಗಳಿವೆ. ಕೆಲವರಿಗೆ ಪೂರ್ತಿ ಮೊಣಕಾಲು ತಗ್ಗಿಸಿ ಕೆಳಗೆ ಬಗ್ಗೆ ನಮಸ್ಕಾರ ಮಾಡೋದು ಕೆಲವರಿಗೆ, ಕೆಲವರಿಗೆ ಹಾಗಲ್ಲ. ಚೂರು ಈ ಭರತನಾಟ್ಯ ಶುರು ಮಾಡೋ ಕಾಲಕ್ಕೆ ನೋಡಿದ್ರಲ್ಲ, ನೀವು ನೋಡಿದ್ರೆ ಭರತನಾಟ್ಯ ಶುರು ಮಾಡೋ ಕಾಲಕ್ಕೆ ಹೀಗಂದು ಹೇಳುತ್ತಾರೆ. ಹಾ, ಅದೊಂದು ವೆರೈಟಿ ಇದೆ. ಚೂರು ಹೀಗೆ ಬಗ್ಗೆ ಅಂದ್ರೆ ಮೊಣಕಾಲು ಚೂರು ಸ್ಪ್ರಿಂಗ್ ತರ ಹೇಳುತ್ತದು, ಅದು ನೋಡಿದೆ ಚೆನ್ನಾಗಿತ್ತು. ಅಲ್ಲ ನಿಮ್ಗೆ ಗೊತ್ತಾಗಿಲ್ವಾ ಹೇಗೆ ಭರತನಾಟ್ಯ ಶುರು ಮಾಡೋ ಕಾಲಕ್ಕೆ? ಎರಡೂ ಕೈ ಹಿಂಗೆ ಬಂದಿರುತ್ತೆ, ಮೊಣಕಾಲು ಪೂರ್ತಿ ಬಗ್ಗಲ್ಲ, ಚೂರು ಬಗ್ಗಿದಂತೆ ಭೂಮಿ ಟಚ್ ಮಾಡಿ ಹೇಳ್ತಾರೆ ಅದೊಂದು. ಅದರಲ್ಲೂ ಕೂಡ ಚೂರು ಬೆನ್ನು ಚೂರು ಬಗ್ಗಿ ಟಚ್ ಮಾಡೋದೊಂದು, ಬಗ್ಗದೆ ಹೀಗೆ ಅನ್ನೋದೊಂದು. ಇನ್ನು ಅದರಲ್ಲೂ ಕೂಡ ಈ ಕಾಲು ಬಗ್ಗಲ್ಲ, ಬೆನ್ನು ಮಾತ್ರ ಚೂರು ಹೀಗೆ ಬಗ್ಗಿಯದ್ದು ಒಂದು. ಇನ್ನು ಅದರಲ್ಲೂ ಕೂಡ ಕೈ ಮಾತ್ರ ಕಳಾಕ್ಕೆ ಬಂದು ನಮಸ್ಕಾರ ಮಾಡೋದೊಂದು, ಕೈ ಮಧ್ಯಕ್ಕೆ ಅಂದು ಕೈ ಹೀಗೆ. ಈಗ ಆಶೀರ್ವಾದ ಥರ, ಅದು ಆಶೀರ್ವಾದ ನಮಸ್ಕಾರವೂ ಗೊತ್ತಾಗಲ್ಲ ಆ ಥರ. ಇನ್ನು ಕೊನೆಗೆ ಈ ಮೂಮೆಂಟ್ಸ್ ಎಲ್ಲ ಇರಲ್ಲ, ಯಾವುದು ಕೈ ಕಾಲು ಮೂಮೆಂಟ್ಸ್ ಇರಲ್ಲ, ತಲೆ ಮಾತ್ರ ಇರುತ್ತೆ. ತಲೆ ಮಾತ್ರ ಅಂದ್ರೆ ಆ ನಮಸ್ಕಾರದಲ್ಲಿ ಕೂಡ ತಲೆ ಚೂರು ಹೀಗೆ ತಗ್ಗಿ ಅದ್ರೆ ಅದೊಂದು ನಮಸ್ಕಾರ. ಇನ್ನ ಕಣ್ಣಿಂದಲೇ ನಮಸ್ಕಾರ ಮಾಡಿ ಕಳಿಸ್ತಾ ಇರ್ತಾರೆ. ಅಂದ್ರೆ ಎಷ್ಟು ಸಾಧನೆ ಮಾಡಿರ್ಬೇಕು ಅದಕ್ಕೆ? ಅಬ್ಸರ್ವ್ ಮಾಡ್ಲಿಕ್ಕೆ ಜನ್ಮೇಲೆ ಸಾಧ್ಯ ಆಗಿಲ್ಲ. ಅಂದ್ರೆ ಶಾಸ್ತ್ರ ಕಲ್ತಿರ್ಬೇಕು ಅವರು. ಇಂದಿರಾ ಚಂಚಲ ಪಾಂಗನಿ ರಾಜಿತ ಲಕ್ಷ್ಮೀದೇವಿಯೇ ಕಣ್ಣಿಂದಲೇ ದೇವರು ಆರತಿ ಮಾಡಿದ್ರು ಅಂತ ನಮಗೂ ಆರತಿ ಮಾಡ್ತಾ ಇರ್ತಾರೆ. ಕಣ್ಣಿಂದನೇ ಅಲ್ಲಲ್ಲಿಗೆ ಆರತಿ ಮಾಡಿ ಕಳಿಸ್ತಾ ಇರ್ತಾರೆ ಎಲ್ಲರಿಗೂ ಕೂಡ. ಹಾಗಾಗಬಾರ್ದಂತೆ. ಯಾಕೆ ಹೇಳಿದೆ ನೋಡಿ ನೋಡಿ, ಅವಾಗ ಈ ಪ್ರವರ್ತನೆಗಳೆಲ್ಲ ನೋಡಿದಾಗ ಒಮ್ಮೊಮ್ಮೆ ಅವನು ಕೊಟ್ಟಿಲ್ಲ ಆಲೋಚನೆ, ಇವ್ರು ಹಿಂಗೆ ಮಾಡ್ತಾರಲ್ಲ ಅಂತನ್ಸುತ್ತೆ. ಒಮ್ಮೆ ಆ ಸ್ವಾಮಿ ಸ್ವಿಚ್ ಆನ್ ಮಾಡಿದ, ಇವನೇ ಅಲ್ಲ ಇವರಲ್ಲಿ ಇಷ್ಟು ರೀತಿಯಾಗಿ ಮಾಡಿಸ್ತಾನೆ, ಒಬ್ಬನೇ ನಾನಾ ರೀತಿಯಾಗಿ ಮಾಡಿಸ್ತಾನಲ್ಲ ಸ್ವಾಮಿ, ನಿನಕ್ಕೆ ನಮಸ್ಕಾರವೋ. ಅವರವರ ಸಂಸ್ಕಾರ ಅವರವರ ಕರ್ಮ ಆಯಾ ಕಾಲಕ್ಕೆ ತಕ್ಕಂತೆ ನಾಟಕ ಆಡಿಸ್ತೀಯಲ್ಲ ಹರಿಯೇ ಅಂತ ಒಳಗೆ ದೇವರಿಗೆ ನಮಸ್ಕಾರ ಮಾಡ್ತಾ ಆನಂದವಾಗಿ ಹೋಗ್ತೀವಿ. ಯಾವಾಗಾದ್ರೆ ಅವನ ನೆನಪಾಗುತ್ತೋ ಎದುರಿಗಿದ್ದ ವ್ಯಕ್ತಿ, ಆ ವ್ಯಕ್ತಿ ನಮಗೆ ತಕ್ಕಂತೇನೋ ವಿರುದ್ಧವಾಗಿಯೋ ಪ್ರವರ್ತನೆ ಮಾಡಿದಾಗ, ಒಳಗಿದ್ದ ಸ್ವಾಮಿ ಪ್ರವರ್ತನೆ ಮಾಡಿಸಿದಾಗ ಒಳಗಿದ್ದ ಸ್ವಾಮಿ ಪರ್ಯಂತ ಮನಸ್ಸು ಹೋಯ್ತ, ಖುಷಿ ನಮಗೆ. ಅವ್ರು ಬೈದ್ರು ನಗ್ತಾ ಇರ್ತೀವಿ ನಾವು, ಯಾಕಂದ್ರೆ ದೇವರ ಕಡೆ ಹೋಗಿರುತ್ತೆ. ಗೊಂಬೆ ಎಷ್ಟೇನ ಬೈತಾದಾರಪ್ಪ ಅಂತ ಹೇಳಿ ಹೋಗ್ತೀವಿ ಅಷ್ಟೇ ಹೊರತು ಅವರು ಬೈದದ್ದಕ್ಕೆ ದುಃಖ ಪಡಲ್ಲ. ಈ ಒಂದು ಶಕ್ತಿ ಭಗವಂತನ ಚಿಂತನೆಯಲ್ಲಿ ಬರುತ್ತೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಬಿಲ್ಲಾಗಬೇಕು ಹರಿಗೆ ಸಲ್ಲಿದ ಸುಜನರಿಗೆ. ಯಾರೊಬ್ಬರು ಆಚಾರು ನಮ್ಮ ಪರಿಚಯ ಇಲ್ಲ, ನಮಸ್ಕಾರ ಮಾಡಲೋ ಬೇಡ ಮಾಡಿ ಅಂತ ಹೇಳ್ತಾರೆ. ಏನ್ ಗಂಟೇನು ಹೋಯಿತು, ತಲೆ ಬಗ್ಗಿ ಎದ್ದಿದಪ್ಪ ಚೂರು ಕೊಬ್ಬು ಕರಗತ್ತೆ. ಎರಡನೇದೇನಾಗುತ್ತೆ, ದೊಡ್ಡವರು ಚೂರು ಆಶೀರ್ವಾದ ಮಾಡಿದರೆ ಸಾಕು, ಪಾಪ ಕೊಚ್ಚಿಕೊಂಡು ಹೋಗುತ್ತೆ. ಅದಕ್ಕೆ ಯಾರೇ ಆಗಲಿ ಶ್ರೀಮದ್ ಆಚಾರ್ಯರ ಮತಕ್ಕೆ ಬಂದು ಆಚಾರ್ಯರ ಪಾದಕ್ಕೆ ಬಿದ್ದಂತಹ ಸಜ್ಜನರು ಯಾರೇ ಹಿರಿಯರು ಕಾಣಿಸಿದರೆ ತಲೆಬಾಗಿ ಹೆಡತ ಬಾಗೋ ಕಾಲಕ್ಕೆ ಅವರಿಗೇ ಅಂತ ಬಾಗಬೇಡಿ. ಒಳಗೆ ದೇವತೆಗಳು, ದೇವರು, ತತ್ವಾಭಿಮಾನಿಗಳು ಇದ್ದಾರೆ ಅಂತ ಅವರಿಗೆ ಬಾಗಿ ನಂತರ ಅವರಿಗೂ ಬಾಗಿ. ಯಾರಿಗೆ? ಸಜ್ಜನರಿಗೂ ಬಾಗಿ. ಇನ್ನ ಹೇಳ್ತಾರೆ, ಬಿಲ್ಲಾಗಬೇಕು ಹರಿಗೆ ಸಲ್ಲಿದ ಸುಜನರಿಗೆ, ಬೆಲ್ಲದಂತಿರಬೇಕು ಸಲ್ಲುವ ಬಾಂಧವರಿಗೆ. ಬಾಂಧವರಿಗೆಲ್ಲ ನಾವು ಬೆಲ್ಲದಂತಿರಬೇಕಂತೆ, ಎಲ್ಲ ಸಲ್ಲುವ ಬಾಂಧವರಿಗೆ ಅಂದ್ರು. ಸಲ್ಲುವ ಬಾಂಧವರು ಅಂದ್ರೆ ಯಾರು ಅಂತ ಮತ್ತು ಪ್ರಶ್ನೆಗಳು ಬರುತ್ತಲ್ಲಿ. ಸಲ್ಲುವ ಬಾಂಧವರು ಅಂದ್ರೆ ಬಾಂಧವ್ಯ ಬೆಳೆಸಿಕೊಳ್ಳಿಕ್ಕೆ ಯೋಗ್ಯರಾದವರು ಅಂತರ್ಥ. ಅದರಲ್ಲಿ ತುಂಬಾ ಬರುತ್ತಲ್ಲ ಕ್ಯಾಟಗರೀಸ್ ಎಲ್ಲ. ಬಾಂಧವ್ಯ ಬೆಳೆಸಿಕೊಳ್ಳಿಕ್ಕೆ ಯೋಗ್ಯರಾದವರು ಅಂದ್ರೆ ಈ ಒಂದು ಗಂಟೆ ಸಾಕಾಗಲ್ಲ ಚರ್ಚೆ ಮಾಡಲಿಕ್ಕೆ, ಅಷ್ಟಾಗಿ ಬಿಡುತ್ತೆ. ಇಷ್ಟು ಮೂರು ದಿನ ಅವರಲ್ಲಿ ಕೂಡುತ್ತಾ ಇದ್ದಿರಬೇಕು ಅವರ ಮನೆಯಲ್ಲಿ ಅಲ್ವಾ. ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಿದ್ರೆ ಅವರು ಮೂರು ದಿನ ದೂರ ಕೂಡುವ ಸಂಪ್ರದಾಯ ಅವರಲ್ಲಿದ್ದಿರಬೇಕು ಬಾಂಧವರು ಅಂತಾಗಿದ್ರೆ. ಅದು ಇಲ್ಲವಾ ಅಲ್ಲಿಗೆ ಹೋಗುವುದು ಕಷ್ಟ ಅಲ್ವೇ. ಇದು ಬಹಳ ಸಂಕಟ ಪರಿಸ್ಥಿತಿಗಳೆಲ್ಲ ಇರುತ್ತೆ. ಬಿಸಿ ತುಪ್ಪ ನುಂಗ್ಲಿಕ್ಕಿಲ್ಲ, ಬಿಡ್ಲಿಕ್ಕಿಲ್ಲ. ಬಹಳ ಜನ ಒದ್ದಾಡತಾ ಇರ್ತಾರೆ. ಹರಿನಾಮ ಸ್ಮರಣೆ ಒಂದೇ ಗತಿ. ಏನ್ ಮಾಡ್ತೀರಾ? ಹಾ, ಅವರೇನಾಗಿರ್ತಾರೆ, ನಿಮ್ಮವರಿಗೋ ಯಾರಿಗೋ ಬಹಳ ಬೇಕಾದವರಾಗಿರ್ತಾರೆ. ನೀವಂತೂ ಅವರ ಮನೆಗೆ ಹೋಗಲ್ಲ, ಅವರೇ ಬರ್ತಾರೆ. ಅವರೇ ಬಂದು ಒಳಗೆ ಕೊಡ್ತಾರೆ, ಭುಜದ ಮೇಲೆ ಕೈ ಹಾಕಿ ಮಾತಾಡಿಸ್ತಾರೆ. ಏನು ಮಾಡಬೇಕು? ಇಷ್ಟೇ, ಅವರು ಬರುವಾಗಲೇನೆ ಹರಿಹರಿ ಅಂದ್ರೆ ಅವರು ಪವಿತ್ರ ಆಗಿಬಿಡ್ತಾರೆ. ಮನೆಯಲ್ಲಿ ಬಂದರೂ ಪರವಾಗಿಲ್ಲ. ಹೌದಾ? ಸತ್ಯವಾದ ವಿಚಾರ ಹೇಳ್ತಾ ಇದ್ದೀನಿ. ಈ ದುಃಖಗಳು ಬಹಳ ಇರುತ್ತೆ. ಇನ್ನ ಕೆಲವು ನೋಡ್ತೀರಾ, ಇವೆಲ್ಲ ಹೇಳಬಾರದಷ್ಟೇ. ಮನಸ್ಸಿಗೆ ಅದು ನೆಲ್ಲು ಮೊಸರು ಕಲಸಿದಂತೆ ಇರುತ್ತೆ. ಈ ಅನುಷ್ಠಾನ ಇಟ್ಕೋಬಾರದು, ಇಟ್ಕೋಬೇಕು. ಇಟ್ಟುಕೊಂಡ್ರೆ ಹೊರಕ್ಕೆ ಹೋದ್ರೆ ಕಷ್ಟ, ಬಹಳ ಕಷ್ಟ. ಈ ಹಾಲು ಏನೋ ಬಿಸಿ ತೀರ್ಥ ಕುಡಿತೀರಲ್ಲ, ಆ ಕುಡಿದಾಗ ಆ ಥಾಲಿ ಏನಾಗುತ್ತೆ? ಎಂಜಲಾಗುತ್ತೆ. ಹೌದಾನೆ? ಆ ಎಂಜಲು ನಾನಾ ರೀತಿ ಅನುಷ್ಠಾನಗಳಿರುತ್ತೆ. ಕೆಲವರು ಎಂಜಲು ಆ ಥಾಲಿಯನ್ನ ತಗೊಂಡು ಹೋಗಿ ತೊಳೆದು ತೆಗೆದಿಟ್ಟು ಕೈ ತೊಳಕೊಂಡು ಬರ್ತಾರೆ. ಕೆಲವರು ಥಾಲಿ ಕುಡಿದು ಕಳಗಿಟ್ಟರೆ ಕೈ ತೊಳ್ಕೊಳ್ತಾರೆ. ಕಳಗಿಟ್ಟಾಗ ಆ ಥಾಲಿ ಇಟ್ಟ ಜಾಗ ಶುದ್ಧಿ ಮಾಡಲ್ಲ, ಹಾಗೇ ತುಳ್ಕೊಂಡು ಓಡಾಡ್ಬಿಡ್ತಾರೆ. ನಮಗ ನೋಡಿದಾಗೆಲ್ಲ ಅಯ್ಯೋ ಅಯ್ಯೋ ತುಳದ್ರಲ್ಲ ತುಳದ್ರಲ್ಲ ಅಂತಲೇ ಇರುತ್ತೆ. 24 ಗಂಟೆ ಇರುತ್ತೆ. ಅವರು ಕೇಳೇ ಬಿಡ್ತಾರೆ, ಅಯ್ಯೋ ಎಂಜಿನ ಲೋಟ ಇಟ್ಟರು ಅಲ್ಲೂ ಶುದ್ಧಿ ಮಾಡಬೇಕಾ ಅಂತ ಕೇಳ್ತಾರೆ. ಅವರಿಗೆ ಊಟದ ಕಾಲಕ್ಕೆ ಮಾತ್ರ ಶುದ್ಧಿ, ಬೇರೆ ಕಾಲಕ್ಕೆ ಶುದ್ಧಿ ಬೇಕಾಗಿಲ್ಲ. ಎಂಜಿನ ಲೋಟ ಏನಿಟ್ರು ಅದು ಶುದ್ಧಿ ಬೇಕಾಗಿಲ್ಲ, ಅವರ ಮಡಿ. ಇನ್ನು ಕೆಲವರು ಇರ್ತಾರೆ, ಎಂಜಲು ಕುಡಿದು ಬಿಟ್ಟು ಕಿವಿಗೆ ಗೋವಿಂದ ಅಪ್ಪ ಅನಿಸ್ತಾ ಇರುತ್ತೆ. ಇನ್ನು ಕೆಲವರು ಅದೂ ಇರಲ್ಲ, ಎಂಜಲ್ ಲೋಟ ಕುಡಿದು ಅಲ್ಲಿಟ್ಟು ಆ ಕೈಯಿಂದಲೇ ಎಲ್ಲ ನೋಡ್ತಾ ಇರ್ತಾರೆ. ಇನ್ನು ಅಷ್ಟೇ ಅಲ್ಲ, ಅವಾಗೆ ಹಣ್ಣು ಅವರು ಒಳ್ಳೆಯವರೇ ಇಲ್ಲ ಅಂದಿಲ್ಲ, ಇದು ನೋಡ್ಲಿಕ್ಕೆ ಆಗಲ್ಲ. ಆ ಕೈಯಿಂದಲೇನೆ ಹಣ್ಣು ತಂದಿರ್ತಾರೆ, ಆ ಪ್ಯಾಕೆಟ್ ತೆಗಿತಾರೆ, ತೆಗೆದು ನಾಳೆ ನೈವೇದ್ಯಕ್ಕೆ ಅಂತಿರ್ತಾರೆ. ಏನ್ ಮಾಡಬೇಕು? ಭೀಕರ ಎಲ್ಲ ಪರಿಸ್ಥಿತಿ, ಎಷ್ಟು ತಡಿಲಿಕ್ಕಾಗಲ್ಲ. ಎಷ್ಟು ಆಚಾರ ವ್ಯವಹಾರದಲ್ಲಿ ಬಂದಿದ್ದವರಲ್ಲ, ಬಂದಿದ್ರೆ ಈ ಗೊತ್ತಿಲ್ಲದವರ ಆ ರೀತಿಯಾದ ಪ್ರವರ್ತನ ನೋಡಿದಾಗ ಕೆಲವರು ಚೆನ್ನಾಗಿರ್ತಾರೆ, ಹೇಳಿದುಕೊಳ್ಳಿ ತಿಳ್ಕೊಂತಾರೆ, ಅನುಷ್ಠಾನ ಕೆಡುತ್ತಾರೆ ಮಾಡುತ್ತಾರೆ. ಕೆಲವರಿಗೆ ಗೊತ್ತಾಗಲ್ಲ, ಇಚ್ಛೆಯೂ ಇರಲ್ಲ, ಏ ಅಂತ ಕೇರ್ಲೆಸ್ನೆಸ್ ಇರುತ್ತೆ. ಅಂಥವ್ರು ಸರಿ ಬಹಳ ಕಷ್ಟ. ಈ ಆಚಾರ ವ್ಯವಹಾರ ಎಷ್ಟಿದ್ರೆ ಅಷ್ಟು ನಮಗೆ ಒಳ್ಳೆಯದು. ಹೇಳ್ತಾ ಇದ್ದಾರೆ, ಭಾರತದಲ್ಲಿ ಹೇಳುತ್ತಾರೆ ಎಂಜಲು ಎಂಬುದರ ಕುರಿತೆ ದೊಡ್ಡ ಪರ್ವದಲ್ಲಿ ತುಂಬಾ ಕಡೆ ಹೇಳುತ್ತಾರೆ. ಅಡಿಯಿಂದ ಮುಡಿವರಿಗೆ ಮಡಿ ಇರಬೇಕು ಅಂತ ಹೇಳುತ್ತಾರೆ. ಆದರೆ ದೇವರ ನೆನಪಿನಿಂದ ಕೂಡಿದ ಮಡಿ ಬೇಕು. ಬರೀ ಮಡಿ ಮಡಿ ಅಂದ್ರೆ ಮಡಿಯೋದೇ ಬಿಟ್ಟು ಮಡಿ ಬರಲ್ಲ. ಯಾಕೆ? ದೇವರ ಸ್ಮರಣೆ ಇಲ್ಲದಿದ್ದರೆ ಯಾವುದು ಎಂದು ಮಡಿ ಆಗೋದೇ ಇಲ್ಲ, ಬರೀ ಹೊರಗಿನ ಡೊಂಬರಾಟ ಮಾತ್ರ. ಆ ದೇವರ ನಿರಂತರ ಸ್ಮರಣೆ ಪೂರ್ವಕ ಶುದ್ಧತೆ ಮಡಿ ನಮಗಿರಲೇಬೇಕು. ಯಾಕೆ ಹೇಳಿದೆ? ತುಂಬಾ ಇರುತ್ತೆ ಈ ಬಾಂಧವರು ಒಂದು ಕೂಡಲೇ ಬೆಲ್ಲದಂತಿರಬೇಕು ಸಲ್ಲುವ ಬಾಂಧವರಿಗೆ ಸೊಲ್ಲು ಮರ್ಯಾದೆ ಬೇಕು ಬಲ್ಲವನಾಗಬೇಕು. ಸೊಲ್ಲು ಮರ್ಯಾದೆ ಬೇಕು ಅಂದ್ರೆ ನಮ್ಮ ಸೊಲ್ಲಿಗೆ ಮರ್ಯಾದೆ ಬೇಕು ಅಂದ್ರೆ ನಮ್ಮ ಮಾತಿಗೆ ಇನ್ನೊಬ್ಬರಲ್ಲ ನಾವೇ ಗೌರವ ಕೊಡಬೇಕು. ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ನಾವೊಂದು ನುಡಿದರೆ ಅದಕ್ಕೆ ತಕ್ಕಂತೆ ನಾವಿರಬೇಕು. ಏನಾದರೂ ಹೇಳಿದ್ರೆ ನಾವು ತಕ್ಕಂತೆ ಇರೋಣ, ನಮ್ಮ ಮಾತು ನಡೆಸಿಕೊಡೋಣ. ಸೊಲ್ಲು ಮರ್ಯಾದೆ ಬೇಕು ಬಲ್ಲವನಾಗಬೇಕು ಅಂದರೆ ಮಾತಿನ ಬೆಲೆ ಗೊತ್ತಿರಬೇಕು, ಹೆಚ್ಚು ಮಾತಾಡಬಾರದು. ತುಂಬ ಜನಕ್ಕೆ ಒಳ್ಳೆಯವರೆಲ್ಲ ಮಾತು ಸ್ವಲ್ಪ ಜಾಸ್ತಿ ಇರುತ್ತೆ, ಮಾತು ಸ್ವಲ್ಪ ಜಾಸ್ತಿ ಇರುತ್ತೆ. ಆ ಮಾತನ್ನು ನಿಗ್ರಹ ಮಾಡಿಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲದಿದ್ರೇನಾಗುತ್ತೆ? ಆ ಮಾತು ಜಾಸ್ತಿ ಬರ್ತಾ ಇದ್ರೆ ಮಾತಿನ ಜೊತೆಗೆ ಆಂಗ್ಲದಲ್ಲಿ ಏನಂತಾರೆ, ಸ್ಲಿಪ್ ಆಫ್ ಟಂಗ್, ಚೂರು ಆಚೆ ವ್ಯಕ್ತಿಯನ್ನ ನೋಯಿಸುವ ಮಾತುಗಳು ಬಂದ್ಬಿಡುತ್ತೆ. ಅದು ಬಂತ ಎಂಥ ನಮ್ಮನ್ನು ಅಭಿಮಾನ ಪಡೋರು ಮನಸ್ಸು ಮುರಿದು ದೂರ ಆಗಿ ಬಿಡುತ್ತಾರೆ. ಅದಕ್ಕೆ ಮಾತು ಆದಷ್ಟು ಕಡಿಮೆ ಮಾಡಬೇಕು. ಅಭಿಮಾನ ಪರ್ವತದಷ್ಟು ಪಡಿ, ಯಾರೂ ಬೇಡ ಅಂಬಲ್ಲ, ಆದರೆ ಮಾತು ಆದಷ್ಟು ಕಡಿಮೆ ಮಾಡಿದರೆ ಚಿಕ್ಕ ಮಾತಿನಲ್ಲೇ ಪರ್ವತದಷ್ಟು ಅಭಿಮಾನ ತೋರಬಹುದು, ಮುಖದಲ್ಲೇ ತೋರಬಹುದು. ಮಾತು ಹೆಚ್ಚು ಬಳಸಿದವಾ, ಅದರಿಂದ ಎಲ್ಲರೂ ದೂರ ಆಗ್ತಾರೆ, ನಮ್ಮ ಆಯುಷ್ಯವೇ ದೂರ ಆಗುತ್ತೆ. ಮಾತು ಜಾಸ್ತಿಯಾದ ವ್ಯಕ್ತಿ ಊಟದಲ್ಲೂ ಮಾತಾಡುತ್ತಾನೆ, ಊಟದಲ್ಲೂ ಮಾತಾಡಿದರೆ ಜಠರಾಗ್ನಿ ಆಯುಷ್ಯವನ್ನು ತೆಗೆದು ಬಿಡುತ್ತಾನೆ. ಹೊರಗೆ ಆಹುತಿ ಕೊಡುವಾಗ ಮಾತಾಡಿದರೆ ಆ ಅಗ್ನಿ ಆಯುಷ್ಯವನ್ನು ತೆಗೆದು ಬಿಡುತ್ತಾರೆ. ಪೂಜಾ ಕಾಲಕ್ಕೆ ಮಾತಾಡಿದರೆ ಮೊದಲೇ ತೆಗೆದು ಬಿಡುತ್ತಾರೆ ಆಯುಷ್ಯ, ಸಾಕಿನ ಬದುಕಿದ್ದು ಅಂತ. ಇನ್ನ ಹೆಚ್ಚಿಗೆ ಮಾತಾಡಿದರೆ ಮಿಕ್ಕ ಕಾಲಕ್ಕೆ ದೇವರ ಸೊತ್ತು ಏನು ದುರ್ಬಳಕೆ ಮಾಡಿದ್ದಾರೆ ಅಂತ ಆಯುಷ್ಯ ತೆಗೆದು ಬಿಡುತ್ತಾರೆ. ಒಟ್ಟಾರೆ ಆದಷ್ಟು ಈ ಜೀವನಕ್ಕೆ ಎಷ್ಟು ಕಡಿಮೆ ಮಾತು ಮಾತಾಡಿದರೆ ಅಷ್ಟು ಒಳ್ಳೆಯದು ಜೀವನಕ್ಕೆ. ದೇವರ ಕುರಿತು ಏನ್ ಬೇಕಾದರೂ ಮಾತಾಡಿ, ವಿಶೇಷವಾಗಿ 24 ಗಂಟೆ ದೇವರ ಕುರಿತು ಮಾತಾಡಿ, ಮಾತು ಸಾರ್ಥಕ ಅಂದ್ರು. ಬಲ್ಲವನಾಗಬೇಕು, ಹುಲ್ಲು ಮಾನವನಾಗಿ ಎಲ್ಲರಿಗೆ ತೋರಬೇಕು. ಯಾರು ನೋಡಿದ್ರು ಕೂಡ ಅಯ್ಯೋ ಇವ್ರಿಗೇನ್ ಗೊತ್ತು ಸುಮ್ಮನೆ ಅಂತ ನಮ್ಮನ್ನು ನೋಡಿದ್ರೆ ಅನಿಸ್ಬೇಕಂತೆ. ನಮ್ಮ ನೋಡಿದ್ಕೊಳ್ಳಿ ಅಪ್ಪಾ ಇವರಿಗೆಲ್ಲ ಗೊತ್ತು ಅಂಬೋ ರೀತಿಯಲ್ಲಿ ನಮ್ಮ ಪ್ರವರ್ತನೆ ಇರಬಾರದು. ಎಲ್ಲಿಗೆ ಹೋದ್ರು ಕೂಡ ಹಾ ನಂಗೆ ಗೊತ್ತರಿ, ಬೇಡ ಯಾಕೆ ಸುಮ್ಮನೆ, ನಿಂಗೆ ಗೊತ್ತು ಅಂತ ಎಲ್ಲರಿಗೂ ಗೊತ್ತಾದ್ರೆ ನಿಂಗೆ ಬರೋದೇನು, ಅವರೆಲ್ಲರೂ ಕೂಡ ನಿಮಗೆ ಗೊತ್ತು ಅಂತ ಅಂದುಕೊಂಡ್ರಪ್ಪ. ಅವ್ರು ಅಂದುಕೊಂಡ್ರೆ ನಮಗೇನು ಗಂಟು ಬರುತ್ತಾ? ಬರಲ್ಲ. ನಮಗೆ ಏನು ಬರಲ್ಲ ಅಂತ ಅವ್ರು ಅಂದುಕೊಂಡ್ರೆ ನಮ್ದೇನು ಹೋಗುತ್ತಾ? ಏನು ಹೋಗಲ್ಲ, ಇನ್ನ ಬರುತ್ತೆ. ಏನು ಬರುತ್ತೆ ಅಂದರೆ ನಮ್ಮೊಳಗಿರುವ ವಿದ್ಯಾ ಎಲ್ಲ ರಕ್ಷಿತ ಆಗುತ್ತೆ, ಯಾರಿಗೂ ತೋರಬಾರದಂತೆ. ಹುಲ್ಲು ಮಾನವನಾಗಿ ಎಲ್ಲರಿಗೆ ತೋರಬೇಕು. ಅದಕ್ಕೆ ಹೇಳ್ತಾರೆ ಯಾರಾದರೂ ವ್ಯಕ್ತಿಯನ್ನು ನೋಡಿದ್ರೆ ಇವ್ರಿಗಿಷ್ಟು ಬರುತ್ತಾ ಅಂತ ಅನಿಸ್ಬೇಕಂತೆ. ಅರ್ಥ ತುಂಬಾ ಅಹಂಕಾರ, ವಿದ್ಯೆಗೆ ತಕ್ಕ ಅಹಂಕಾರ ತೋರ್ತಾ ಹೋಗ್ತಾ ಇದ್ರೆ ಅಪಾಂತ ದೂರ ಇರ್ತಾರೆ. ಹೌದಾ? ಹಾಗಲ್ಲದೆ ಎಲ್ಲರಲ್ಲಿ ಒಬ್ಬರಾಗಿರಬೇಕು. ತಮಗೆ ಬಂದದ್ದು ದೇವರ ಚಿಂತನೆ ಮಾಡಬೇಕಷ್ಟೇ ಹೊರತು ನನಗಿಷ್ಟು ಬರುತ್ತೆ ಎಂಬ ಎಚ್ಚರ ಇರಬಾರದು. ಅದು ಹೋಯ್ತಾ ಮನುಷ್ಯ ಚೆನ್ನಾಗಿರ್ತಾರೆ. ಎಲ್ಲಿ ಇದ್ದರೂ ಕೈವಲ್ಯದಾಸೆ ಇರಬೇಕು. ಎಲ್ಲಿದ್ರೂ ಕೂಡ ಯಾವ ಆಸೆ? ಕೈವಲ್ಯದ ಆಸೆ ಇರಬೇಕು. ಕೈವಲ್ಯದ ಆಸೆ ಅಂದ್ರೆ ಏನು? ಏನಾಸೆ? ಮೋಕ್ಷದ ಆಸೆ. ಇದು ಬರುತ್ತೆ ಅಂದ್ರೆ ಬರಲ್ಲ ಏನಿಲ್ಲ, ಯಾವಾಗ ಬರುತ್ತೋ ಏನು, ಸುಮ್ಮನೆ ಆಸೆ ಪಟ್ಟು 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 ಒಣ ಅಲ್ವಾ, ಪಡ್ಬೇಕಾ ಇಲ್ವಾ? ಪಡ್ಬೇಕು. ಕೈವಲ್ಯ ಎಂಬ ಶಬ್ದದ ಅರ್ಥ ಗೊತ್ತಾದರೆ ಆನಂದ ಇಲ್ಲೇ ಬರುತ್ತೆ, ಮೋಕ್ಷದಲ್ಲಿ ಬರಬೇಕಾದ ಇಲ್ಲೇ ಬರುತ್ತೆ. ಕೇವಲ ನಮಗೆ ನಮ್ಮಲ್ಲಿ ನಾವು ಕೇವಲರಾಗಿರಬೇಕಂತೆ. ಕೇವಲ ಅಂದ್ರೆ ಜಗತ್ತಿಗೆ ಶ್ರೀಹರಿ ಒಬ್ಬನೇ, ಕೇವಲ ಅವನೊಬ್ಬನೇ ಗತಿ, ಅವನೊಬ್ಬನೇ ಸ್ವತಂತ್ರ ಎಂಬ ಭಾವನೆ ಅದು ಕೈವಲ್ಯ. ಶ್ರೀಹರಿಯೇ ಗತಿ, ಶ್ರೀಹರಿಯೇ ಸ್ವತಂತ್ರ, ಅವನೊಬ್ಬನೇ ಕೇವಲ ಜಗತ್ತಿಗೆ ನಾಥ ಎಂಬ ಭಾವನೆ ಕೈವಲ್ಯ. ಅದಕ್ಕೆ ದಾಸರಾಯರು ಹೇಳಿದರು, ಕೈವಲ್ಯದಾಯಕ ನಾರಸಿಂಹನೇ. ಅವ ನಾವು ಅಂದ್ಕೊಂಡು ಮೋಕ್ಷದಾಯಕ ನಾರಸಿಂಹನೇ ಅಂದ್ರೆ ಮೋಕ್ಷ ಯಾವಾಗ ಬರುತ್ತೋ ಏನೋ ಸ್ವಾಮಿ, ಆ ಮೋಕ್ಷದ ಆನಂದ ಇಲ್ಲೇ ಕೊಡುವಂತಹ ಭಾವನೆ ಏನು, ನೀನೊಬ್ಬನೇ ನನಗೆ ಬೇಕಾದವ, ಕೇವಲ ನೀನೊಬ್ಬನೇ ಅಂತ ಕೈವಲ್ಯ. ಅದು ದೇವರೇ ಕೊಡತಾನಂತೆ, ನಮಗೆ ಬರಲ್ಲ, ಅವನೇ ಕೊಡಬೇಕು. ಅದಕ್ಕೆ ದೇವರನ್ನ ಕರೆದರು, ನೀನೇ ಕೈವಲ್ಯದಾಯಕ. ಅದಕ್ಕೆ ಕೈವಲ್ಯದ ಆಸೆ ಇರಬೇಕು ಎಲ್ಲಿದ್ದರೂ, ಅಂದರೆ ಎಲ್ಲಿದ್ರೂ ಕೂಡ ಹರೇ ನೀನೇ ಗತಿ ಎಂಬ ಭಾವನೆ. ನೀನು ನನಗೆ ಸದಾ ರಕ್ಷಕನಾಗಿದ್ದೀಯ, ನೀನೊಬ್ಬನೇ ಗತಿ ನನಗೆ, ನನ್ನನ್ನು ನೀನು ಬಿಟ್ಟು ಹೋಗೋದೇ ಇಲ್ಲ ಅಂತ ನಮ್ಮ ಸುತ್ತೂ ಇರುವ ಒಳಗೂ ಹೊರಗೂ ಇರುವ ಶ್ರೀಹರಿಯ ಚರಣಾರವಿಂದದಲ್ಲಿ ಇವನೇ ಗತಿ, ಇವನೊಬ್ಬನೇ ಇದ್ದಾನೆ, ಇನ್ಯಾರು ಇವನ ಬಿಟ್ಟರೆ ಇನ್ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡಿರೋದೇ ಕೈವಲ್ಯ. ಅದರ ಆಸೆ ಇರಬೇಕು. ಅಲ್ಲ, ಕೈವಲ್ಯ ಇರುತ್ತಲ್ಲ, ದೇವರೇ ಗತಿಯನ್ನು ಬುದ್ಧಿ ಇರಲ್ಲ, ಇರುತ್ತಾ? ಯಾವಾಗಲೂ ಶ್ರೀಹರಿಯೇ ಗತಿ, ಅವನೇ ನನ್ನವ ಅಂತ ಬುದ್ಧಿ ಯಾವಾಗೂ ಇರಲ್ಲ. ಅದರ ಆಸೆ ಇರಬೇಕಂತ, ಸ್ವಾಮಿ ನೀನೇ ಬೇಕು, ನೀನೇ ಸಾಕು, ನಿನ್ನ ಚಿಂತೆ ಬೇಕು ಎಂಬ ಆಸೆ ಕೊಡಯ್ಯ ಹರಿಯೇ, ಅದನ್ನು ಹೇಳ್ತಾ ಇದ್ದಾರೆ. ಎರಡನೆಯದು ನೀವು ಹೇಳಿದ್ರು, ಇಟ್ಟುಕೊಳ್ಳೋಣ, ಯಾವುದು? ಮೋಕ್ಷದ ಆಸೆ ಇರಲೇಬೇಕು ಅಂತ. ಅದು ಸ್ವಲ್ಪ ನಾಟಕ ಆಗುತ್ತೇನೋ ಅಂತ ಅಲ್ವಾ. ಮೋಕ್ಷದ ಆಸೆ ನಿಮ್ಗಿದೆಯೇನ್ರಿ? ನಂಗಂತೂ ಇಲ್ಲ. ನಿಮ್ಗಿದ್ರೆ ಹೇಳಿ, ದಿನಕ್ಕೊಮ್ಮೆ ಆದರೂ ಕೂಡ, ಎಂದಾದರೂ ಸರಿ, ದಿನಕ್ಕೆ ಒಮ್ಮೆ ಅಂದ್ರೆ ಬಹಳ ಕಷ್ಟ ಆಗುತ್ತೆ, ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಆದರೂ ನನಗೆ ಮೋಕ್ಷ ಬರಬೇಕು ಅಂತ ಎಂದಾದ್ರೂ ಕೇಳ್ಕೊಂಡ್ರ ಮನಮುಟ್ಟಿ ಹೇಳಿ. ಏನಮ್ಮ ಕೇಳಿಲ್ಲಲ್ಲ? ಆಸೆ ಬರ್ತಾ ಇಲ್ಲ, ಮೋಕ್ಷವನ್ನೇ ಮರ್ತಿದ್ದೇವೆ ನಾವು. ಮತ್ತೆ ಮೋಕ್ಷದ ಆಸೆ ಬೇಕು, ಮೋಕ್ಷ ಮೋಕ್ಷ ಅಂತೀವಿ, ಅದರ ಮೇಲೆ ಇಂಟ್ರೆಸ್ಟೇ ಇಲ್ಲ. ಹೇಗೆ ನಾವು ಎಲ್ಲಿ ಆ ಗಾಂಧಿ ಬಜಾರು ಆ ಬಜಾರು ಹೋದಾಗ ನಾನಾ ಅಂಗಡಿ ಕಡೆಗೆ ಏನಾ ಬಟ್ಟೆ ನೇತಾಡಿರ್ತಾರೆ, ಎಲ್ಲ ಹಾಕಿರ್ತಾರೆ, ನೋಡಿ ನೋಡಿ ಆಸೆ ತಗೋಬೇಕಂತಿದೆ, ಮನೆಯಲ್ಲಿ ಸ್ಥಳ ಇಲ್ಲ, ಎರಡು ಬೀರುವ ಮೂರು ಬೀರುವ ಎಲ್ಲ ತುಂಬ ಹೋಗಿದೆ, ಇನ್ನು ಕೊಂಡ್ರೆ ಇಡ್ಲಿಕ್ಕೆ ಜಾಗ ಇಲ್ಲ, ಎಲ್ಲ ಫರ್ನಿಚರ್ ಶಾಪ್ ನೋಡ್ತಾ ಇರ್ತಾರೆ, ದೇವನಂತ ಫರ್ನಿಚರ್ ಫರ್ನಿಚರ್ ಕೂತಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ, ಮನೆಯಾಗಿ ಇಟ್ಕೊಳ್ಳಿಕ್ಕೆ ಜಾಗ ಇರಲ್ಲ ಅಲ್ವಾ? ಅಪ್ಪ ಬಹಳ ಚೆನ್ನಾಗಿದೆ ಅಲ್ಲರಿ, ಮನೆಯಲ್ಲಿ ಜಾಗ ಇಲ್ಲ, ಅದಕ್ಕೆ ನೋಡೋದು ಬಿಡ್ತೀರಾ? ಇಲ್ಲ, ಆಸೆಯಿಂದ ನೋಡಿ ಚೆನ್ನಾಗಿದೆ ಎಂದು ಹೋಗ್ತಾ ಇರ್ತೀವಿ. ಹಾಗೆ ಜೀವನದಲ್ಲಿ ತಿಂಗಳಿಗೊಮ್ಮೆ ಆದರೂ ಮೋಕ್ಷ ಚೆನ್ನಾಗಿರುತ್ತಂತೆ ಹೋಗೋಣ ಅಂತ ಆಸೆ ಬಂತ, ಮೋಕ್ಷದ ನೆನಪೇ ಆಗ್ತಾ ಇಲ್ಲ ನಮಗೆ, ಹೌದೇನಮ್ಮ? ಅಲ್ಲ, ನಾನು ಸುಮ್ಮನೆ ನಿಮ್ಮನ್ನೆಲ್ಲ ಅನವಸರ ಪ್ರಶ್ನೆ ಮಾಡ್ತಾ ಇಲ್ಲ, ಮನಸ್ಸು ನೋಡಿಕೊಂಡ್ರೆ ಮೋಕ್ಷದ ಬಗ್ಗೆ ನಮಗೆ ಆಸೆ ಇಲ್ಲ, ಎಚ್ಚರವೇ ಇಲ್ಲ. ಯಾಕಿಲ್ಲ ಗೊತ್ತಾ? ಇದು ಚೆನ್ನಾಗಿದೆ ನಮಗೆ, ಇಲ್ಲೇ ಚೆನ್ನಾಗಿದೆ, ಇಲ್ಲೇ ಚೆನ್ನಾಗಿದ್ದದ್ದಕ್ಕೆ ಏನಪ್ಪ ಏನ್ ಕಡಿಮೆ ಆಗಿದೆ? ಬೆಳಿಗ್ಗೆದ್ರೆ ಒಳ್ಳೆ ಹಾಲು ಕಾಫಿ ಫಲಹಾರ ಎಲ್ಲ ಚೆನ್ನಾಗಿದೆ, ನಮ್ಮವರೆಲ್ಲ ಮಾತಾಡಿಸ್ತಾರೆ ಹಾಯ್ ಹೂಯ್ ಅಂತ, ಎಲ್ಲ ಚೆನ್ನಾಗಿರುತ್ತೆ. ಆದ ಮೇಲೆ ಊಟಗಳಾಗುತ್ತೆ, ಬೇಕಾದ್ದೆಲ್ಲ ಅಡುಗೆ ಮಾಡ್ಕೊಂಡು ತಿಂತಾ ಇರ್ತೀವಿ. ಬಯಕೆ ಬಯಸಿದ್ದೆಲ್ಲ ನಾವು ಬಯಸಿ ತಿಂದದ್ದೊಂದು, ನಮ್ಮವರು ಬಯಸಿದ್ದೊಂದು, ನಾವು ಮಾಡಿರ್ತೀವಿ ಒಂದು, ಮಾಡಿದ್ರೆ ಅಯ್ಯೋ ಅದು ಬೇಡ ಇದು ಮಾಡಿ ಅಂತ ಹೇಳ್ತಾರೆ, ಅದು ಅದು ತಿನ್ಬೇಕಾ ಮಾಡಿದ್ದು? ಎಲ್ಲ ತಿನ್ಬೋದು, ಕಮ್ಮಿ ಆಗುತ್ತಾ? ನಮ್ಮ ಸಾಯಂಕಾಲ ಯಾವುದು ಒಂದು ಸ್ನೇಕ್ಸು ಸ್ನ್ಯಾಕ್ಸು, ನಂತರ ಮತ್ತು ರಾತ್ರಿ ಫಲಹಾರ, ಮಧ್ಯೆ ಮಧ್ಯೆ ಕಡ್ಲಿನೋ ಅದೋ ಇದೋ ಗೋಡಂಬಿನೋ, ಎಷ್ಟು ರೀ ಫೆಸಿಲಿಟಿ. ಮತ್ತು ಟಿವಿ ಗೋಡೆಗೆ ನೇತಾಕಿರ್ತಾರೆ, ಹೌದಾ? ಆ ಟಿವಿ ನೋಡ್ತಾ ಆನಂದ ಪಡ್ತ. ಯಾರಿಗೆ ಬೇಕು ಮೋಕ್ಷ? ಮೋಕ್ಷದ ನೆನಪೇ ಇಲ್ಲ. ಮೋಕ್ಷ ಅಂತ ಶಬ್ದ ಆದ್ರೂ ಬರುತ್ತಾ ಹೇಳಿ, ಆಣೆ ಇಟ್ಟು ಹೇಳಿ. ಎಷ್ಟು ವರ್ಷ ಆಯಿತು ನಿಮ್ಮ ಬಾಯಿಯಿಂದ ಒಬ್ಬರೇ ಕೂತಾಗ ಮೋಕ್ಷ ಬೇಕು ಅಂತ ಆಲೋಚನೆ ಆದ್ರೂ ಬಂತ? ಮತ್ತೆ ಮೋಸ ಅಲ್ವಾ? ದಾಸರಾಜರು ಹೇಳಿದ್ದಕ್ಕೆ ಮೋಕ್ಷದಾಸ ಬೇಕು ಅಂತ ತಟತಟನೆ ಉತ್ತರ ಕೊಡೋದು? ಅಯ್ಯ, ಅವ್ರು ಹೋಗಲ್ಲ ಅಂತ ಹೇಳಿಲ್ಲ. ನಾನು ಹೋದ್ರೆ ಹೋಗ್ತೇನು ಅಂದ್ರೆ ಅಂದ್ರೆ ಅಲ್ಲ ಅಲ್ಲ, ನೀವು ಹಾಗೆ ಅರ್ಥ ಮಾಡ್ಕೊಂಡಿಲ್ಲ. ಆ ಶಬ್ದದ ಅರ್ಥ ನಾನು ಹೋದ್ರೆ ಹೋದ್ರೇನು ಅಂದ್ರೆ ಡೌಟ್ಫುಲ್ ಆಗಿ ಹೋದ್ರೆ ಹೋಗ್ತೀನಿ ಇರಲಿಲ್ಲ ಅಂತ ಆ ಅರ್ಥದಲ್ಲಿ ಹೇಳಿಲ್ಲ. ನಾನು ಎಂಬುದರು ಹೋದರೆ ಹೋದೇನು ಅಂತ ಮಿಕ್ಕವರಿಗೆ ಹೇಳಿದ್ದ. ಅವ್ರು ಹೋಗ್ತೀವಿ ಅಂತ ಗ್ಯಾರಂಟಿ ಇತ್ತು ಅವರಿಗೆ. ಅಲ್ಲ, ಹೋಗ್ಲಿಕ್ಕಾದ್ರೂ ಆಸೆ ಬೇಕಲ್ಲ. ಇವಾಗ ಬಹಳ ಜನ ಇರ್ತಾರೆ ಬಸ್ಸಲ್ಲೇ ಓಡಾಡಿರ್ತಾರೆ, ಟ್ರೈನಲ್ಲಿ ಓಡಾಡಿರಲ್ಲ. ಟ್ರೈನಲ್ಲಿ ಓಡಾಡಿರ್ತಾರೆ, ಅದರಲ್ಲಿ ಎಸಿ ಕಂಪಾರ್ಟ್ಮೆಂಟ್ ಅಲ್ಲಿ ಓಡಾಡಿರಲ್ಲ, ಹೌದಾ? ಅದರಲ್ಲೂ ಕೂಡ ಪರ್ಸನಲ್ ಟೂ ಚೇರ್ ಅಂತ ಇರುತ್ತೆ, ಇಬ್ಬರೇ ಕೂತು ಹೋಗೋದು, ಬರೀ ಎಸಿ ಇರುತ್ತೆ, ಅದರಲ್ಲಿ ಹೋಗಿರಲ್ಲ, ಫ್ಲೈಟ್ ಅಲ್ಲಿ ಹೋಗಿರಲ್ಲ, ಹೌದಲ್ಲ? ಅಂಥವರೆಲ್ಲ ಕೂಡ ದುಡ್ಡಿರಲ್ಲ. ಫ್ಲೈಟಿಗೆ ಹೋಗ್ಲಿಕ್ಕೆ 15,000 20,000 ಇಟ್ಟು ಹೋಗ್ಲಿಕ್ಕೆ ದುಡ್ಡಿರಲ್ಲ. ಅವ್ರಿಗೆ ಗೊತ್ತು ಈ ಜನ್ಮದಲ್ಲಿ ಹೋಗಲ್ಲ ಅಂತ, ಗ್ಯಾರಂಟಿ. ಆದರೂ ಆಸೆ ಪಡೋದು ಬಿಡ್ತಾರ? ಚೆನ್ನಾಗಿರುತ್ತೆ ಹೋದ್ರೆ, ಅಟ್ಲೀಸ್ಟ್ ಆಸೆ ಬರುತ್ತಾ? ಬರುತ್ತೆ. ಮತ್ತೆ ಮೋಕ್ಷದ ಆಸೆ ಬರ್ತಾನೇ ಇಲ್ಲ ನಮಗೆ. ಯಾಕೆ? ಮೋಕ್ಷದ ಪರಿಚಯ ಇಲ್ಲ, ಅದರ ತಾತನಂತ ಇದು ಕಾಣ್ತಾ ಇದೆ ನಮಗೆ. ಏನು, ನಮ್ಮ ಸಂಸಾರವೇ ಫಸ್ಟ್ ಕ್ಲಾಸ್ ಫೆಸಿಲಿಟಿ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ವೈರಾಗ್ಯ ಬರಬೇಕು. ಅಂದ್ರೆ ವೈರಾಗ್ಯ ಅಂದ್ರೆ ಏನ್ರಿ ಅಂತ ಕೇಳ್ತೀರಾ? ವೈರಾಗ್ಯ ಅಂದ್ರೆ ಏನು ಅಂದ್ರೆ ಹೇಳ್ತಾರೆ, ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾರೆ ದಾಸರು. ಈ ಸಂಸಾರ ಹೇಗಿರುತ್ತೆ ಅಂದರೆ, ವಿಜಯದಾಸರ ಮಾತು ತುಂಬಾ ಸುಂದರ. ಸ್ವಲ್ಪ ಖಾರ ಜಾಸ್ತಿ, ಅವರು ಖಾರದವರು, ಇಲ್ಲೆಲ್ಲ ಸ್ವಲ್ಪ ಸಪ್ಪಿ, ಮಾತು ಕೂಡ ಬಹಳ ಸಿಹಿ ಇರುತ್ತೆ, ಅಲ್ಲಿ ಸ್ವಲ್ಪ ಖಾರ ಜಾಸ್ತಿ. ಅವರು ಉತ್ತರ ಕರ್ನಾಟಕ ರಾಯಚೂರು ಆ ಕಡೆಯವರು, ಅಲ್ಲೆಲ್ಲ ಖಾರ ಜಾಸ್ತಿ, ಒಣ ಬಕ್ರಿ ಖಾರ. ಅಲ್ಲಿ ಇನ್ನ ಉತ್ತರ ಕರ್ನಾಟಕ ಅದೇನು ಮಾಡ್ತಾರೆ, ರಂಜಕ, ರಂಜಕ ಅಂತ ಮಾಡ್ತಾರಲ್ವಾ, ಅದು ನೋಡಿದ ಕೂಡಲೇ ಮೋಕ್ಷಕ್ಕೆ ಹೋಗ್ಬಿಡ್ತೀವಿ ನಾವು. ಅಷ್ಟು ಕೆಂಪಗಿರುತ್ತೆ ಅಲ್ವಾ, ಅಷ್ಟು ಕೆಂಪಗೆ. ಎಲ್ಲ ಬರೇ ಒಣಮೆಣಸಿನಕಾಯಿ, ಆ ಹಣ್ಣು ಮೆಣಸಿನಕಾಯಿ ಎಲ್ಲ ಅರದು ಅರದು ಬರೇ ಅದರ ರಸವೇ ಇರುತ್ತೆ ಅದ್ರಾಗೆ. ಅದೇ ಅದೇ ರಂಜಕ ಅಂತ. ಅವ್ರಿಗೆ ಅದಿಲ್ಲ ಅಂಗಿದ್ರೆ ಅದು ಮೋಕ್ಷವೂ ಕಳ್ಕೊಂಡಂತಷ್ಟು ದುಃಖ ಆಗ್ತಾ ಇರ್ತದೆ ಅವರಿಗೆ, ಖಾರವೇ ಇಲ್ಲ ಈ ಪದಾರ್ಥದಲ್ಲಿ ಅಂತ. ವಿಜಯದಾಸರ ಮಾತು ಬರುತ್ತೆ, ಹಂದಿಗೆ ಗೊಜ್ಜಲು ಸವಿಯಾಗಿರುವಂತೆ ಎನಗಿದು ಸವಿಯಾಗಿರುವುದು ಕಾಣೋ. ಸಂಸಾರ ಅಂದ್ರೆ ಹೇಗೆ, ಅದು ಗೊಜ್ಜಲು ಕುಣಿ. ಆದರೆ ನಮಗೆ ಹೇಗಿರುತ್ತೆ, ಒಳ್ಳೆ ಪಾಯಸದಂತೆ ಇರುತ್ತೆ. ನೋಟ ಬೇರೆ ಆದವರಿಗೆ ಗೊಜ್ಜಲಂತಿರುತ್ತೆ, ನಮಗೆ ಪಾಯಸ. ಹೇಗೆ, ಹಂದಿಗೆ ನಮಗೆ ನೋಡಿದ್ರೆ ವಾಂತಿಗೆ ಬರ್ತಾ ಇರುತ್ತೆ ಆ ಗೊಜ್ಜಲು, ಭೀಕರ ವಾಸನೆ, ಆ BBM ಬಿಟ್ರಕ್ ಹೋಗ್ತಾ ಇರುತ್ತೆ. ಸಡನ್ ಆಗಿ ಬ್ರೇಕ್ ಬೀಳುತ್ತೆ ಸಿಗ್ನಲ್ ಹತ್ರ, ಆ ಟ್ರಕ್ಕು ಪಕ್ಕದಲ್ಲಿ ನಿಂತಿರುತ್ತೆ, ಬೇರೆ ಹೋಗ್ಲಿಕ್ಕಿಲ್ಲ, ಪಕ್ಕದಲ್ಲಿ ಟ್ರಾಫಿಕ್ ಇರುತ್ತೆ, ನಿಂತಿರಬೇಕು. ಆ 2 ನಿಮಿಷವೋ 1 ನಿಮಿಷವೋ ಮೋಕ್ಷ ಕಾಣಿಸ್ಬಿಡುತ್ತೆ ಆ ಟ್ರಕ್ ಪಕ್ಕ ಇದ್ರೇನೆ. ಅಂಥದ್ದೆಲ್ಲ ಸೇರಿ ಒಂದು ಕಡೆ ಹಾಕಿದರೆ ಆ ಕೊಳೆತ ನೀರೆಲ್ಲ ಹೋಗ್ತಾ ಇದ್ರೆ ಅದರಲ್ಲಿ ಆನಂದವಾಗಿ ಉರುಳಾಡತಾ ಇರುತ್ತೆ ಹಂದಿ, ಹೌದಾ? ಅದರಲ್ಲಿ ಉರುಳಾಡತಾ ಅದನ್ನೇ ಕುಡಿಯುತ್ತೆ, ಅದನ್ನೇ ಅದರಲ್ಲೇ ಆರಿಸಿಕೊಂಡು ತಿಂಬತ್ತೆ. ಎಷ್ಟು ಖುಷಿಯಲ್ಲಿರುತ್ತೀರಿ ಅದು? ಅದನ್ನು ಕೇಳಿದ್ರೆ ಅಯ್ಯೋ ಇಂಥ ಪರಿಸ್ಥಿತಿ ಬಂತ ನಿನಗೆ ಅಂತ ಕೇಳಿದ್ರೆ ಅದೇನಂಬತ್ತೆ, ನಿಮಗೇನು ಗೊತ್ತಿದ್ರ ರುಚಿ, ಪ್ಲೀಸ್ ಜಾಯಿನ್ ಅಂತ ಕೇಳತ್ತಲ್ವಾ, ನೀವು ಸೇರಿ ಕಂಪನಿ ಕೊಟ್ಟರೆ ಒಳ್ಳೇದು ಅಂತ. ನಾವು ಹಾಗೆ ಇದ್ದೀವಿ, ನಮಗೆ ಹಂದಿ ಪರಿಸ್ಥಿತಿ ಹೀಗಿದೆ, ನಮ್ಮ ಪರಿಸ್ಥಿತಿ ವಿಜಯದಾಸರಿಗೆ ಹಾಗಿದೆ. ಅದಕ್ಕೆ ಹೇಳ್ತಾರೆ, ಹಾಗಾದ್ರೆ ಪ್ರಶ್ನೆ ಬರುತ್ತಲ್ಲ, ವೈರಾಗ್ಯ ಅಂದ್ರೆ ನಮಗೆ ಹೇಗೆ ಬರಬೇಕು ಅಂದ್ರೆ, ಹೇಗೆ ಬರಬೇಕು ಹೇಳಿ? ಎಲ್ಲ ಹೇಳಿ, ನಿಮ್ಗೆ ಏನೇನು ಅನ್ಸುತ್ತೋ ಹೇಳಿ. ವೈರಾಗ್ಯ ಹೇಗೆ ಬರಬೇಕು? ವಿಷಯ ಪದಾರ್ಥ ಬಿಡಬೇಕು. ಇನ್ನ ಅತಿ ಆಸೆ ಇರಬಾರ್ದು. ರಾಗ ಬಿಡಬೇಕಾ? ಬಿಡೋಣ. ಇನ್ನ ವಿಷ್ಣುವಿನಲ್ಲಿ ರಾಗ ಬರಬೇಕು. ಇನ್ನ ನಾನು ನನ್ನೆಂಬುದು ಬಿಡಬೇಕು. ಇನ್ನ ಏನ ಹೇಳಿದ್ರೆ ಹೆಂಡತಿ ಮಕ್ಕಳು ಬಿಡಬೇಕು. ಅಲ್ಲ ಕೇಳಿದೆ, ವೈರಾಗ್ಯ ಬರಬೇಕಾದ್ರೆ ಏನು ಮಾಡಬೇಕು ಹೇಳಿ, ನಾನು ತಂದ್ಕೋಬೇಕು ಅಂತಿದೆ, ಎಲ್ಲಿ ಸಿಗತ್ತೆ ಹೇಳಿ. ಹೇಳ ಉತ್ತರ ದಾಸರು ಹೇಳಿದ್ದು, ಅಪ್ಪ ನಾಣೆ ಇದೆಲ್ಲ ಪಲ್ಟಿ ಹೊಡೆದ್ರೂ ಬರಲ್ಲ, ಏನ್ ಮಾಡಿದ್ರೆ ಬರುತ್ತೆ. ಮನೋಭಿಮಾನಿಗಳಾದ ಮಹರುದ್ರದೇವರ ಅಂತರ್ಯಾಮಿ ಭಗವಂತನ ಶರಣಾಗತರಾದರೆ ಅವ ವೈರಾಗ್ಯ ಕೊಟ್ಟರೆ ಬರುತ್ತೆ. ಅಪ್ಪ ನಾಣೆ ಬರಲ್ಲ ಜಪ್ಪಯ್ಯ. ಯಾವಾಗ ಒಳಗಿದ್ದವ ನೋಡಿ, ಒಳಗಿದ್ದ ಸ್ವಾಮಿ ಈಗ ಏನು ಮಾಡುತ್ತಾ ಇದ್ದಾನೆ, ಇದೇ ಪದಾರ್ಥಗಳನ್ನ ನಮ್ಮದೇ ಆದ ದೋಷ ಕೂತದ್ದಕ್ಕೆ ಅವನು ಸುಮ್ಮನೆ ತೋರ್ತಾ ಇಲ್ಲ, ಯಾರ್ಯಾರ ಸರಕವರಿಗೆ ಕೊಡ್ತಾನೆ, ನಮ್ಮದೇ ಪಾಪ ಕೂತದ್ದಕ್ಕೆ ಅವ ಏನು ಮಾಡುತ್ತಾ ಇದ್ದಾನೆ, ಹೊಲಸಾದದ್ದೆನ್ನಲ್ಲ, ಚೆನ್ನಾಗಿದೆ ನೋಡು, ಚೆನ್ನಾಗಿದೆ ನೋಡು ಅಂತ ತಿಳಿಸ್ಕೊಡ್ತಾ ಇದ್ದಾನೆ. ಅವನು ನಮಗೆ ಎಷ್ಟು ಕಾಲ ತಿಳಿಸಿಕೊಡ್ತಾ ಇರ್ತಾನೆ ಅಷ್ಟು ಕಾಲ 24 ಗಂಟೆ ಪುರಾಣದಲ್ಲಿ ಹೊರಳಾಡಿದ್ರು ಬರಲ್ಲ. ಇಲ್ಲಿದ್ದಂಗಿರುತ್ತೆ, ಅಲ್ಲಿಗೆ ಹೋದುಕೊಳ್ಳೆ ಮತ್ತು ಹಂದಿಯೇ. ಅವಾಗ ಏನಾಗ್ಬೇಕು? ನಾವು ಅವನ ಪಾದಕ್ಕೆ ಬಿದ್ದು ಸ್ವಾಮಿ ವೈರಾಗ್ಯ ಬರಲ್ಲೋ ನೀನೇ ಕೊಡಬೇಕು ಅಂತ ಅವನ ನಾಮಸ್ಮರಣೆ ಸದಾ ಮಾಡುತ್ತಾ ಬಂದರೆ ಅವಾಗಲೂ ಆ ನಾಮಸ್ಮರಣೆ ಮಾಡುವ ಕಾಲಕ್ಕೂ ಮನಸ್ಸು ಓಡತಾ ಇರುತ್ತೆ ನಾನಾ ಕಡೆಗೆ. ಅಂಥ ಕಾಲಕ್ಕೆ ಅವನ ನಾಮಸ್ಮರಣೆಯಿಂದ ನಮ್ಮ ಪಾಪ ಕತ್ತರಿಸಿ ಹೋಗ್ತಾ ಬರುತ್ತೆ. ಯಾವ ಪಾಪ? ದೇವರು ನಮ್ಮ ಮನಸ್ಸನ್ನ ಈ ಹೊಲಸನ್ನ ನೋಡಿಸಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ತೋರಲಿಕ್ಕೆ ಬೇಕಾದ ಪಾಪ ಕತ್ತರಿಸಿ ಹೋದ ಮೇಲೆ ದೇವ ಒನ್ ಫೈನ್ ಡೇ ಏನ್ ಮಾಡುತ್ತಾನೆ, ಶುರು ಮಾಡುತ್ತಾನೆ. ನೋಡು, ಇಷ್ಟು ಕಾಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನೋಡಿದೆಯಲ್ಲ ಹೊಲಸು ನೋಡು ಅಂತ ಹೊಲಸಿನ ರೂಪದಲ್ಲಿ ದೇವ ನಮಗೆ ತೋರಲಿಕ್ಕೆ ಶುರು ಮಾಡಿದನ, ಅವಾಗ ವೈರಾಗ್ಯ ನಮಗೆ ಬರುತ್ತೆ. ಹಾಗಾದರೆ ಈ ಸೂತ್ರ ಮರೆತರೆ ಏನು ಕೇಳಿದ್ರೂ ಉಪಯೋಗವಿಲ್ಲ. ಮೋಹ ಆದರೂ ಅವನೇ ಕೊಡಬೇಕು, ವೈರಾಗ್ಯ ಆದರೂ ಅವನೇ ಕೊಡಬೇಕು, ಸಂಸಾರ ಆದರೂ ಅವನೇ ಕೊಡಬೇಕು, ಮೋಕ್ಷ ಆದರೂ ಅವನೇ ಕೊಡಬೇಕು, ಮೋಕ್ಷದ ಆಸೆ ಆದರೂ ಅವನೇ ಕೊಡಬೇಕು, ಸಂಸಾರದ ಮೇಲೆ ಹೇಸಿಗೆ ಅವನೇ ಹುಟ್ಟಿಸಬೇಕು. ಇದಕ್ಕೆ ಕಾರಣ ನಮ್ಮದೇ ಬುಡ, ಅದಿಟ್ಟುಕೊಂಡ ಸ್ವಾಮಿ ಹೊರಟಿದ್ದಾನೆ. ಇದನ್ನು ಕತ್ತರಿಸಬೇಕಾದರೆ ಅವನ ಶರಣಾಗತಿ ಪೂರ್ವಕ ನೆನಪೇ ಸಾಧನ, ಅದು ಬಿಟ್ಟರೆ ಇನ್ನೇನು ಇಲ್ಲ. ದೇವರ ಪಾದ ಏಕಾಂತದಲ್ಲಿ ಹಿಡಿದು ಉದ್ಧಾರ ಮಾಡೋ 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 ಅಂತ ಆತನ ಪಾದವನ್ನ ಹಿಡಿಯದಿದ್ದರೆ ನಮಗೆ ಸಂಸಾರದ ಮೇಲೆ ವ್ಯಾಮೋಹ ಯಾವ ಜನ್ಮದಲ್ಲೂ ಕಡಿಮೆ ಆಗಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ. ಹುಲ್ಲು ಮಾನವನಾಗಿ ಎಲ್ಲರಿಗೆ ತೋರಬೇಕು, ಎಲ್ಲಿ ಇದ್ದರೂ ಕೈವಲ್ಯದ ಆಸಿರಬೇಕು. ಮಲ್ಲರಾಳಿದ ಧೀರ ವಿಜಯ ವಿಠಲ ನಂಗ್ರಿ, ಪಲ್ಲವ ಯುಗಳಕ್ಕೆ ಸಲ್ಲುವನಾಗಲಿಬೇಕು. ಇಷ್ಟು ದೇವರ ಪದಾರವಿಂದಕ್ಕೆ ಸದಾ ಶರಣಾಗತನಾಗಿ ನೀನೇ 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 ಅಂತ ಆ ಶ್ರೀಹರಿಯ ಪದಾರವಿಂದವನ್ನ ಸದಾ ಚಿಂತನೆ ಮಾಡತಕ್ಕಂಥವನಾದರೇನೆ ನಮಗೆ ಆಗುತ್ತೆ. ಅದಕ್ಕೇನಾಗಬೇಕಪ್ಪ? ಈ ಪಾಪ ಮುರಿಯಬೇಕು, ದೇವರು ನಮಗೆ ವೈರಾಗ್ಯ ಕೊಡಬೇಕಾದರೆ ಪಾಪ ಮುರಿಯಬೇಕು, ಪಾಪ ಮುರಿಯಬೇಕಾದರೆ ದೇವರ ನೆನಪು ಬೇಕು, ದೇವರ ಶರಣಾಗತಿ ಬೇಕು. ದೇವರ ಶರಣಾಗತಿ ಪೂರ್ವಕ ದೇವರ ನೆನಪಿದ್ರೆ ಪಾಪ ಮುರಿಯುತ್ತೆ, ನಮಗೆ ವೈರಾಗ್ಯ ದೇವರು ಕೊಡುತ್ತಾರೆ. ಹಾಗಾದರೆ ದೇವರ ಶರಣಾಗತಿ ನಮಗೆ ಹೇಗೆ ಬರುತ್ತೆ ಅಂದರೆ ಗುರುಗಳಿಂದ ಬರುತ್ತೆ, ಯಾವ ಅಂಗಡಿಯಲ್ಲಿ ಸಿಗಲ್ಲ. ಗುರು ಉಪದೇಶ ಇರಲಿಬೇಕು. ಎಂಥ ಉಪದೇಶ ಅಂದರೆ ನಾವಂತೂ ಏನು ಮೋಹದ ಮುದ್ದೆ ಕೂತಿರ್ತೀವಿ, ಗುರುಗಳು ಅಂತಿದ್ದವರು ಚೂರು ಎತ್ತರದಲ್ಲಿರಬೇಕಂತೆ, ಇಲ್ಲ ಸ್ಟೇಜಲ್ಲೆಲ್ಲ ವ್ಯಕ್ತಿತ್ವದಲ್ಲಿ ಎತ್ತಾರೆ. ನಾವು ಸುಮ್ಮನೆ ಸ್ಟೇಜ್ ಮೇಲೆ ಕೂತು ಉಪನ್ಯಾಸ ಕೊಡ್ತಾ ಇದ್ದೀವಿ, ನಮ್ಮನ್ನೆಲ್ಲ ಗುರುಗಳು ಅನ್ಕೋಬೇಡಿ. ನಿಮ್ಮಂತೆ ನಾವು ಹೊಳಕ್ ಕೂತು ನಿಮ್ಗೆ ಕಾಣಿಸಲ್ಲ ಅಂತಂದು ಸ್ಟೇಜು ಇಲ್ಲಿ ಹಾಕಿರ್ತಾರೆ. ನಾವು ಪುಸ್ತಕ ನೋಡಿ ಅವರು ಹೇಳಿದ್ದಷ್ಟೇ, ನಾನು ಹೇಳೋದಲ್ಲ. ವಿಜಯದಾಸರು ನೀವು ಕೇಳ್ತೀರಾ ಈ ಹೇಳಿದ್ದೆಲ್ಲ ಅನುಷ್ಠಾನಕ್ಕಿಟ್ಟು ಹೇಳಬೇಕು ಅಂದ್ರೆ ನಾನಲ್ಲ, ವಿಜಯದಾಸರು ಅನುಷ್ಠಾನಕ್ಕಿಟ್ಟಿದ್ದಾರೆ, ವಿಜಯದಾಸರು ಹೇಳಿದ್ದಾರೆ. ನಿಮಗೂ ವಿಜಯದಾಸರು ಕನೆಕ್ಷನ್, ನಾವು ಮಾತ್ರ ಹೇಳಿ ಹೋಗೋರಷ್ಟೇ. ಯಾರಿರಬೇಕು ಅಂದ್ರೆ ಹಂತದಲ್ಲಿ ಎತ್ತರದಲ್ಲಿರಬೇಕು, ಅವರು ದೇವರಿಗೆ ಹತ್ತಿರದವರಾಗಿರಬೇಕು. ದೇವರಿಗೆ ಅವರು ಹತ್ತಿರ ಅಲ್ಲ, ಅವರಿಗೆ ದೇವರು ಹತ್ತಿರ ಆಗಿರಬೇಕು. ಅಂಥವರು ನಮಗಾಗಿ ಉಪದೇಶ ಕೊಡಬೇಕಂತೆ. ಏನಂತ, ಅಪ್ಪ ಮೋಹದ ಮುದ್ದೆಯಾಗಿದ್ದಾನೆ ಇವನು, ಧಾರ ಮಾಡೋ ಅಂತ ಒಳಗಿಟ್ಟುಕೊಂಡು ಹಾ ಹೀಗೆ ಮಾಡು ಅಂದಾಗ ಒಳಗಿದ್ದ ಸ್ವಾಮಿ ಅವರ ಮಾತಿನಂತೆ ನಮ್ಮನ್ನ ಕುಣಿಸಲಿಕ್ಕೆ ಶುರು ಮಾಡುತ್ತಾನೆ. ಅವಾಗ ನಮಗೆ ವೈರಾಗ್ಯ ಬರುತ್ತೆ. ಹಾಗಾದರೆ ನಾವು ಉದ್ಧಾರ ಆಗಬೇಕಾದ್ರೆ ಒಳ್ಳೆ ಗುರುಗಳ ಉಪದೇಶ ಬೇಕು. ಗುರು ಉಪದೇಶ ಇರಲಿಬೇಕು, ಇರಬೇಕಲ್ಲ ಇರಲಿಬೇಕು. ಹಿರಿಯರ ದಯ ಇರಲಿಬೇಕು, ದೊಡ್ಡವರ ದಯ ಬೇಕೇ ಬೇಕು. ಯಾರು ಈ ಗುರುಗಳು ಯಾರು, ಹಿರಿಯರು ಯಾರು? ಗುರುಗಳು ಯಾರು, ಹಿರಿಯರು ಯಾರು ಅಂದ್ರೆ ಹೇಳ್ತಾರೆ ಇವಾಗೆ ನಮಗೆ ಉಪದೇಶ ಕೊಟ್ಟು ಉದ್ಧಾರ ಮಾಡಿದವ್ರನ್ನ ಗುರುಗಳು ಅಂತೀವಿ. ಅವರಂತೆ ಇರುವ ಅನೇಕ ಜನ ಇದ್ರೆ ಅವರನ್ನ ಹಿರಿಯರು ಅಂತ ನಮಸ್ಕಾರ ಮಾಡ್ತೀವಿ. ಯಾಕಂದ್ರೆ ಎಲ್ಲರತ್ರ ಉಪದೇಶ ತಗೊಳ್ಳುವ ತಾಕತ್ತು ನಮಗಿಲ್ಲ, ಅವರು ಕೊಡಲ್ಲ. ಒಬ್ಬ ಗುರುಗಳು ಕೊಟ್ಟಿರ್ತಾರೆ, ಅವರನ್ನ ಚಿಂತನೆ ಮಾಡುವ ಮೂಲಕ ಎಲ್ಲರಿಗೂ ಪೂಜೆ ಆಗುತ್ತೆ. ಆದರೆ ಎಲ್ಲರೂ ಹಿರಿಯರಾಗ್ತಾರೆ, ಅವರಿಗೆ ನಮಸ್ಕಾರ ಮಾಡಲೇಬೇಕು. ಹಿರಿಯರ ದಯ ಇರಲಿಬೇಕು. ನಮ್ಮ ತಾಣಿಯೂರು ಮಠ ಇವಾಗ ಪರ್ಯಾಯದಲ್ಲಿ ಸ್ವಾಮಿಗಳಿದ್ದಾರಲ್ಲ, ಅವರ ಗುರುಗಳ ಗುರುಗಳು ವಿದ್ಯಾ ಸಮುದ್ರ ತೀರ್ಥರು ಅಂತ ಹಿಂದಿನ ಸೋದೆ ಸ್ವಾಮಿಗಳಿಗೆ ಪಾಠ ಹೇಳಿಕೊಟ್ಟವರು. ಅವರು ವಾದಿರಾಜರ ಗುರುವರ್ಥ ದೀಪಿಕಾ ಅನ್ನೋದಕ್ಕೆ ಮುನ್ನುಡಿ ಬರೀತಾರೆ. ಶ್ರೀಮದಾಚಾರ್ಯರ ವಾದಿರಾಜರ ಗ್ರಂಥಗಳು ಅಧ್ಯಯನ ಮಾಡಬೇಕಾದರೆ ಅದರ ಗೊತ್ತು ಗೊತ್ತಾಗಬೇಕಾದರೆ ಎಷ್ಟು ಚೆನ್ನಾಗಿ ಬರೀತಾರೆ. ಭೂಮಂಡಲದಲ್ಲಿರತಕ್ಕಂಥ ಆಚಾರ್ಯರ ಮತ ಹಿಡಿದಂಥ ಸಕಲ ಸಜ್ಜನರ ಆಶೀರ್ವಾದ ಪಡೆದವನಿಗೆ ಮಾತ್ರ ಸಿಗುತ್ತೆ. ಅದರಲ್ಲಿ ಡಿಫರೆನ್ಷಿಯೇಷನ್ ಇರಬಾರ್ದಂತವನಿಗೆ, ಇವರು ಅವರು ಅಂತ ಎಲ್ಲರ ಕರುಣೆ ಪಡೆದಿರಬೇಕು, ಅಂಥವನಿಗೆ ಮಾತ್ರ ಸಿಗುತ್ತೆ. ಅದಕ್ಕೆ ಹೇಳ್ತಾರೆ ಗುರು ಉಪದೇಶ ಇರಲಿಬೇಕು, ಹಿರಿಯರ ದಯ ಇರಲಿಬೇಕು, ಹರಿದಾಸರ ಸಂಘ ಇರಲಿಬೇಕು. ಯಾರು ಯಾರಾದರೂ ಆಗಿರಬಹುದು, ಭಗವಂತನ ಸದಾ ಚಿಂತನೆ ಮಾಡುತ್ತಾ ಅಲ್ಲಿ ಉರಿ ಹತ್ತಿರಬೇಕು. ಸದಾ ದೇವರ ಚಿಂತನೆ, ದೇವರ ಕಡೆ ಗಮನ ಅಂಬುದು. ಅಂಥವರ ಜೊತೆಗೆ ನಾವಿದ್ರೆ ಒಂದು ವೇಳೆ ನಮ್ಮ ಕರ್ಮಾನುಸಾರ ತಣ್ಣಗಾದ್ರೆ ಅವರ ಬಿಸಿಯಿಂದ ಮತ ಭಗ್ಗಂತ ನಮ್ಮಲ್ಲೂ ಇರುತ್ತೆ. ಹೌದ್ ತಾನೆ, ಎಲ್ಲ ಸಾಧನೆ ಆಗ್ತಾ ಇರುತ್ತೆ ಮನೆಯಲ್ಲಿ. ಒಂದೊಂದು ಸಲ ಏನ್ ಮಾಡ್ತೀವಿ, ಸೋಮಾರತನ ಬಂದಿರುತ್ತೆ, 4 ಗಂಟೆಗೆ ಹೇಳೋರು 7-8 ಹೇಳಿಕ್ಕೆ ಶುರು ಮಾಡ್ತಾರೆ. ದಿನಾಗೂ ಸ್ನಾನ ಮಾಡಿ ಬೆಳಿಗ್ಗೆ ಗುರುಮಂತ್ರ ಎಲ್ಲ ಮಾಡ್ಕೊಳ್ಳೋರು ಏನಿಲ್ಲ, ಇದಕ್ಕೆ ಬೆಡ್ ಕಾಫಿ ಕೊಡ್ಲಿಕ್ಕೆ ಶುರು ಮಾಡಿರ್ತಾರೆ. ಯಾಕೆ ಸುಸ್ತು ಸಾಕು ಅಂತ. ಅಂತ ಕಾಲಕ್ಕೆ ಇದೇ ಗುರುಮಂತ್ರಾದಿಗಳು ಚೆನ್ನಾಗಿ ಸ್ನಾನ ಮಾಡಿ ಮಾಡೋರು 10 ಜನ ಮಧ್ಯದಲ್ಲಿ ಹೋಗ್ಬಿಟ್ರೆ ಒಂದ್ಸಲ ಅವ್ರು ಮಾಡಿ ಶುರು, ಅಚ್ಛೆ ಅವ್ರು ಮಾಡ್ತಾರೆ, ನಾನು ಮಾಡಿದೆ, ನಾನು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೆ, ದೈತ್ಯನ್ ಏನೋ ದೈತ್ಯರು ಹೋಗ್ಬಿಟ್ಟಿದ್ರು ಅಂತ ಮತ್ತೆ ಶುರು ಮಾಡ್ತಾರೆ. ಅಂಥವ್ರ ಅಂಟಿತ್ತ ನಾವು ಮತ್ತೆ ಹತ್ಕೊಳ್ತೀವಿ, ಇಂಥವ್ರ ಅಂಟು ಬಂತ ಹಾಳಾಗಿ ಹೋಗ್ತೀವಿ. ಅದಕ್ಕೆ ಅಂಟು ಸರಿಯಾಗಿರಬೇಕು. ಹೇಳ್ತಾರೆ ಹರಿದಾಸರ ಸಂಘ ಇರಲಿಬೇಕು, ತರತಮ್ಯ ತತ್ವ ಇರಲಿಬೇಕು. ತಾರತಮ್ಯ ತತ್ವವನ್ನು ಚೆನ್ನಾಗಿ ತಿಳಿಯಬೇಕು. ವರ ತಾತ್ಪರ್ಯ ಇರಲಿಬೇಕು. ತಾತ್ಪರ್ಯ ಅಂದ್ರೆ ಏನು, ನಮ್ಮ ಜೀವನದ ಗುರಿ ಎಂಬುದೊಂದು ಇರಬೇಕು, ಅದೇ ಇರಲ್ಲ. ಮರುತ ಮತದೊಳು ಇರಲಿಬೇಕು. ಆಚಾರರ ಮತವನ್ನು ಹೊಂದಿರಬೇಕು. ಇರುಳು ಹಗಲು ಬಿಡದೆ ವಿಜಯ ವಿಠಲರೇಯನ ಸ್ಮರಣೆ ಮಾಡಲಿಬೇಕು. ಮಾಡ್ತೀವಿ ಅಂದ್ರೆ ವರವೈಷ್ಣವನಾಗಿ. ವರವೈಷ್ಣವ ಅಂದ್ರೆ ನಮ್ಮ ವರ್ಣಾಶ್ರಮ ಧರ್ಮಗಳನ್ನು ಚೆನ್ನಾಗಿ ಪಾಲನೆ ಮಾಡುತ್ತಾ ಏನು ಸಂಧ್ಯಾದಿ ಕರ್ಮಗಳು, ಏನು ಆಚಾರ ವ್ಯವಹಾರಗಳು ಮಾಡುತ್ತಾನೆ, ದೇವರ ಚಿಂತನಾ ಪೂರ್ವಕ ಮಾಡುತ್ತಾ ನಾವು ವೈಷ್ಣವರಾಗಬೇಕು. ಆಗತ್ತಾ ಭಗವಂತನ ಸ್ಮರಣೆ ಸದಾ ಮಾಡಬೇಕು. ಈ ವಟುಕೌಪೀನ ನ್ಯಾಯದಂತೆ ಹುಡುಗರಿಗೆ ಮುಂಜಿ ಮಾಡಿದಾಗ ಅವರಿಗೆ ಕೌಪೀನ ಹಾಕ್ತಾರೆ, ಅದು ಮುಂದೆ ಸಿಗಿಸಿದ್ರೆ ಹಿಂದೆ ಬಿಚ್ಚೋಗುತ್ತೆ, ಹಿಂದೆ ಸಿಗಿಸಿದ್ರೆ ಮುಂದೆ ಬಿಚ್ಚೋಗುತ್ತೆ ಅಂತ. ಅದಕ್ಕೆ ಏ ಕರ್ಮಕಾಂಡ ಹೇ ಅಲ್ಲ, ದೇವರ ಜ್ಞಾನ ಮುಖ್ಯ. ಎಲ್ಲ ಬಿಟ್ಟು ದೇವರ ಸ್ಮರಣೆ ಮಾಡ್ತಾ ಕೂತಿರೋದು, ಸಂಧ್ಯಾ ಒಂದೇ ಇಲ್ಲ ಏನಿಲ್ಲ, ಅದು ತಪ್ಪೇ ಇಲ್ಲ. ಹೇ ಕರ್ಮ ಮುಖ್ಯಪ್ಪ, ಇದು ಬಿಟ್ಟರೆ ಹೇಗೆ ಅಂದ ಕೂಡಲೇ ಬರೀ ತಣ್ಣಗೆ ತೊಳಿ ಥಾಲಿ ತೊಳಿ ಇದರಲ್ಲೇ ಇರೋದು, ದೇವರ ಸ್ಮರಣೆ ಗೋವಿಂದೇ ಹಾಗೆ ಬೇಡ, ಎರಡೂ ಸೇರಿಸಿ ಹೇಳ್ತಾ ಇದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣ ಮತ್ತು ಎಂಟನೇ ತಾರೀಕು ಸಂಜೆ 4 ಗಂಟೆಗೆ ಸೇರೋದು. ನೋಡ್ರಪ್ಪ ಇಲ್ಲಿ.